श्रीगुरुभ्यो नमः। हरिः ओम्। हयग्रीवम् चिदानन्दविग्रहम् सदनुग्रहम् दशग्रीवच्छिदम् शापान्मणिग्रीवविमोचनम् स्वनामग्रहणादेव निरस्तग्रहविग्रहम् वृन्दावनगतम् वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसार्णसे मध्वदुग्धाब्धये नमः। गुरुमखिलगुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्धूतकष्टम् भयमुखपदनिष्ठम् माम् भजन्तु प्रपन्नाः। पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे। लीलाकराक्षितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्वावारिजासक्तमानसान् विश्वप्रियगुरून् वन्दे मन्दोऽहम् धीविशुद्धये। सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ। चिन्तामणिम् सभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टदम्। अज्ञानतिमिरच्छेदम् बुद्धिसम्पत्पदायकम् विज्ञानविमलम् शान्तम् विजयाख्यगुरुम् भजे। श्रीगुरुभ्यो नमः। हरिः ओम्। ಕೃಷ್ಣ ಮುಂದೆ ಹೇಳುತ್ತಾ ಇದ್ದಾನೆ, ಅಂತವಂತ ಇಮೆ ದೇಹಾಃ ನಿತ್ಯಸ್ಯೋಕ್ತಾಃ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವಭಾರತ. ಇಲ್ಲಿ ಹೇಳುತ್ತಾ ಬರ್ತಾ ಇದ್ದಾರೆ ಏನದು, ಇಮೆ ದೇಹಾಃ ಶರೀರಿಣಃ ನಿತ್ಯಸ್ಯ ಶರೀರಿಣಃ ಅಂತವಂತಃ. ಈ ಶರೀರ ಧಾರಣೆ ಮಾಡುವವ ಶರೀರಿ, ಶರೀರಿ ಆದವ ಯಾರು? ಈ ಜೀವ. ಈ ಜೀವನಿಗೆ ಬರತಕ್ಕಂಥ ಶರೀರಗಳೆಲ್ಲ ಅಂತವಂತಃ, ಅಂದರೆ ಇದಕ್ಕೆ ಅಂತ ಇದೆ. ಶರೀರ ಬಂದ ಕೂಡಲೇ ಬಿದ್ದು ಹೋಗಲೇಬೇಕು. ಬಿದ್ದು ಹೋಗುವ ನಿಯಮದಿಂದಲೇ ಇದು ಬರ್ತಾ ಇದೆ. ಉದ್ದೇಶ, ಕೃಷ್ಣ ಹೇಳುವ ಉದ್ದೇಶ, ನೀನು ಒಂದು ವೇಳೆ ಇವರ ಶರೀರಗಳಿಗೆ ಅಂತ ಕೊಡದಿದ್ರೂ ನಾನಂತೂ ಕೊಟ್ಟೇ ಕೊಡುತ್ತೇನೆ. ಯಾಕೆ ನೀನಾದರೂ ಯಾಕೆ ಕೊಡ್ತೀಯ ಅಂದ್ರೆ, ನಾನು ಕೊಡೋದಲ್ಲಯ್ಯ, ಅದರ ಸ್ವಭಾವನೆ ಅಷ್ಟು ನಾಶ ಆಗೇ ಬಿಡುತ್ತೆ. ಶರೀರದ ಲಕ್ಷಣವೇ ನಾಶ ಆಗೋದೇ ಅದರ ಲಕ್ಷಣ. ನಾಶ ಆಗೋ ಲಕ್ಷಣ ಇರತಕ್ಕಂಥ ಶರೀರಕ್ಕೆ ನಾಶ ಬರಬಾರದು ಅಂತ ಕೇಳ್ತಾ ಇದೆಯಲ್ಲ, ಸರಿಯಾ? ಯಾರೋ ಕೇಳಿದ್ರು ದೇವರನ್ನ, ಸ್ವಾಮಿ ಯಾಕೆ ಸಾವು ಕೊಡ್ತೇಯ? ಸಾವು ಕೊಡಲೇಬೇಡ. ಅವ ದೇವ ಕೇಳಿದ, ನಿಂಗೆ ಮಾತ್ರನ ನಿಮ್ಮವ್ರಿಗೆಲ್ಲರಿಗೂನ? ನಿಂಗೆ ಮಾತ್ರ ಸಾವು ಬೇಡವೋ, ನಿಮ್ಮವರಿಗೆಲ್ಲ ಬೇಡ? ಏ, ನಮ್ಮವರಿಗೆ ಯಾರಿಗೂ ಬೇಡ. ನಿಮ್ಮವರಿಗೆ ಅಂದ್ರೆ ಈಗಿದ್ದವರಿಗೂ ಹಿಂದಿನವ್ರಿಗೂ ಎಲ್ಲರಿಗೂ ಬೇಡ. ಹೌದಾ? ಸರಿ, ತಥಾಸ್ತು. ಮನೆಯಲ್ಲಿ ಯಾರ್ಯಾರಿದ್ದಾರೆ? ನಾವು, ನಮ್ಮ ಅಜ್ಜಿ ಅಜ್ಜ, ಅವರ ಅಜ್ಜಿ ಅಜ್ಜ, ಅವರ ಅಜ್ಜಿ ಅಜ್ಜ, ಎಲ್ಲ ಗುಂಪೆಲ್ಲ ಕೂತಿದೆ ಮನೆಯಲ್ಲಿ, ಒಂದು 200 ಜನ 300 ಜನ. ಯಾರಿಗೂ ಕೈಲಾಗ್ತಾ ಇಲ್ಲ. ನಮಗೆ ಆಗಲ್ಲ, ಅವ್ರಿಗಾಗತ್ತಾ? ಅಷ್ಟು ವರ್ಷ ಆಯಿತು, ಯಾರಿಗೂ ಹೇಳಲಿಕ್ಕಾಗಲ್ಲ, ಕೂಡ್ಲಿಕ್ಕಾಗಲ್ಲ, ಕದಲಿಕ್ಕಾಗಲ್ಲ. 1, 2, 3, 4 ಎಲ್ಲ ಬೆಡ್ಡಲ್ಲೇ. ಯಾರು ಮಾಡಬೇಕು? ಯಾರಿಗೆ ಶಕ್ತಿ ಇದೆ ಮಾಡಬೇಕು? ಯಾರು ನೀವೇ? ಅಷ್ಟು 200-300 ಜನಕ್ಕೂ ದಿನಾಗ್ಲೂ ಮಾಡಬೇಕು. ಒಂದು ವಾರ ಆದ ಕೂಡಲೇ ಸ್ವಾಮಿ ತಪ್ಪಾಯಿತು ಒಂದು ಬಿಡು ಅಲ್ವಾ. ಸಾವು ಆನಂದಕರ ನಮಗೆ ಅಲ್ವಾ, ಸತ್ತರೇನೇ ಆನಂದ. ಅದು ನೋಡಿ ವಿಚಿತ್ರ. ಅದಕ್ಕೆ ದೇವ ಅಂದ, ನಿಮಗೆ ಆನಂದ ಕೊಡುತ್ತೆ ಅಂತ ತಿಳ್ಕೊಂಡೇ ಸಾಯಿಸ್ತಾ ಇದ್ದೀನೋ ಮಹಾರಾಯ, ನಾನೇ ನಿಮಗೆ ಸಾವೇ ಕೊಡದೆ ಹೋದರೆ ಸತ್ತೇ ಹೋಗ್ತೀರಾ? ಯಾಕೆ ಇದ್ದವರಿಗೆಲ್ಲ ಮಾಡಲಾರದೆ ಸತ್ತು ಹೋಗ್ತೀರಾ? ಅದಕ್ಕೆ ನಿಮಗೆ ಸಾವು ಕೊಟ್ಟು ನಿಮ್ಮನ್ನು ಬದುಕಿಸ್ತಾ ಇದ್ದೇನೆ. ಶರೀರಕ್ಕೆ ಸಾವು ಎಂಬುದು ಸಹಜವಾದ್ದಯ್ಯ. ಅನಾಶಿನಃ ಅಪ್ರಮೇಯಸ್ಯ. ಇಲ್ಲಿ ಒಳ್ಳೆ ವಿಚಾರಗಳನ್ನು ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಬರ್ತಾರೆ. ಜೀವ ಶರೀರಿಯಾದ ಜೀವ ನಾಶಿ ಅಲ್ಲ, ಅವಿನಾಶಿ. ಅಂದರೆ ಇವನಿಗೆ ನಾಶ ಇಲ್ಲ, ಇವನ ಶರೀರಕ್ಕೆ ನಾಶವಿದೆ. ಇನ್ನೊಂದು ಶಬ್ದ ಹೇಳ್ತಾರೆ, ಅನಾಶಿನಃ ನಾಶವಿಲ್ಲದವ ಅಪ್ರಮೇಯಸ್ಯ ಅಂದ್ರು. ಅಲ್ಲ, ಜೀವ ಅಪ್ರಮೇಯನ? ಏನಿನ್ನ ಜೀವ ಅಪ್ರಮೇಯವಾಗಲ್ಲ. ನಾವಂದ್ಕೊಂಡಿದ್ದು ಒಳಕೂತವನೊಬ್ಬನೇ ಅಪ್ರಮೇಯ, ನಾವೆಲ್ಲ ಅಪ್ರಮೇಯ ಅನ್ನೋದು ಕೃಪ ಹೇಳ್ತಾನೆ ಅಲ್ಲ ಅಂದ್ರು. ಅದಕ್ಕೆ ಹೇಳ್ತಾರೆ, ಅಪ್ರಮೇಯ ಯಾರು ಗೊತ್ತ? ಅಲ್ಲಿ ಪ್ರಶ್ನೆ ಬಂತು, ಜೀವ ನಿತ್ಯ 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 ಅಂತೀಯಲ್ಲ ಹೇಗೆ? ಜೀವ ನಿತ್ಯ ನಿತ್ಯ ಅಂತೀಯಲ್ಲ ಹೇಗೆ? ಯಾಕೆ ಸಾಯ್ಬಾರ್ದು ಜೀವ? ಜೀವನ ಶರೀರ ಹೋಗ್ಲಿ, ಜೀವನು ಹೋಗ್ಲಿ. ಅವಾಗ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾ ಬರ್ತಾರೆ, ಜೀವರು ನಿತ್ಯವಾದವರು. ಯಾಕೆ? ಪ್ರತಿಬಿಂಬತ್ವ ಶಬ್ದಗಳು ಬರುತ್ತೆ ನೋಡಿ, ರಾಘವೇಂದ್ರ ಸ್ವಾಮಿ ಬಳಸ್ತಾರೆ. ಜೀವ ಪ್ರತಿಬಿಂಬ ಆದ್ದರಿಂದ ನಿತ್ಯ. ಯಾರ ಪ್ರತಿಬಿಂಬ? ಇವನಿಗೆ ಬಿಂಬ ಯಾರು ಅಂದ್ರೆ ಭಗವಂತ ಅಂದ್ರು. ಶಬ್ದಗಳು ಚೆನ್ನಾಗಿದೆ. ಬಿಂಬ ಉಪಾಧಿ ಸನ್ನಿಧಿ ನಾಶಕೃತ ನಾಶಹೀನಸ್ಯ ಶರೀರಿಣ. ಇವಾಗ ಒಂದು ಕನ್ನಡಿ ಮುಂದೆ ಯಾವುದೋ ಪದಾರ್ಥ ಇಟ್ಟು ಅದರ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣ್ತಾ ಇದೆ. ಈ ಪದಾರ್ಥ ನಾಶ ಮಾಡಿದ್ರು, ಅದರ ಪ್ರತಿಬಿಂಬ ಹೋಯ್ತು. ಹಾಗೆ ಜೀವನು ಪ್ರತಿಬಿಂಬ ಅಂದ್ರು. ಯಾರ ಪ್ರತಿಬಿಂಬ? ದೇವರ ಪ್ರತಿಬಿಂಬ. ಈ ದೇವರ ಪ್ರತಿಬಿಂಬನಾದ ಜೀವ ಹಾಳಾಗ್ಬೇಕಾದ್ರೆ ದೇವರು ನಾಶ ಆಗ್ಬೇಕು. ದೇವರಿಗೆ ನಾಶ ಇಲ್ಲ, ಅದಕ್ಕೆ ಅವನ ಪ್ರತಿಬಿಂಬನಾದ್ದರಿಂದ ಜೀವನಿಗೆ ನಾಶ ಇಲ್ಲ. ರಾಯ ಹೇಳುತ್ತಾರೆ, ಈ ಬಿಂಬ ಪ್ರತಿಬಿಂಬ ಭಾವವನ್ನ ಹೇಳಲಿಕ್ಕೆ ಹೊರಟದ್ದು ಗೀತಾ ಅಂದ್ರು. ಆ ಗೀತೆಯ ಎರಡನೆಯ ಮುಖ ಅಲ್ಲ, ಪ್ರಧಾನ ಮುಖವನ್ನೇ ಪರಿಚಯ ಮಾಡಿಕೊಡುತ್ತಾರೆ ರಾಘವೇಂದ್ರ ಸ್ವಾಮಿಗಳು. ಸರಿ, ತುಂಬಾ ಚೆನ್ನಾಗಿದೆ. ಆದ್ದರಿಂದ ನೀನು ನಿನ್ನ ಬಿಂಬಗನಿಗೆ ನಾಶ ಇಲ್ಲ, ನಿನಗೆ ನಾಶ ಇಲ್ಲ. ನಿನ್ನ ಬಿಂಬ ನಿನಗೆ ಮಾತ್ರ ಅಲ್ಲ, ಎಲ್ಲರಿಗೂ ಬಿಂಬ. ಎನ್ನ ಸ್ವಾಮಿ, ನೀನು ಸರ್ವಸ್ವಾಮಿ. ನಿನಗೆ ಹೇಗೆ ನಾಶವಿಲ್ಲವೋ ಇವರೆಲ್ಲರಿಗೂ ನಾಶ ಇಲ್ಲ. ಯಾಕೆ? ಅವರವರ ಬಿಂಬನಾದ ಭಗವಂತನಿಗೆ ನಾಶವಿಲ್ಲವಾದ್ದರಿಂದ ಅಂತ ಉತ್ತರ ಚೆನ್ನಾಗಿ ಕೊಟ್ಟರು. ಅವಾಗ ಮತ್ತು ಪ್ರಶ್ನೆ ಬರ್ತಾ ಇದೆ. ಒಳ್ಳೆ ಶ್ಲೋಕ, ಯಯೇನಂ ವ್ಯಕ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ಬಿಜಾನೀತಃ ನಾಯಂ ಹಂತಿ ನ ಹನ್ಯತೆ. ಇಲ್ಲಿ ಹೇಳ್ತಾರೆ, ಕೊಲ್ಲುವವ ಸತ್ತವ ಇಬ್ರು ಇದ್ದಾರೆ, ಕೊಲ್ಲೋನು ಸತ್ತವನು. ಅದ್ರಲ್ಲಿ ಹೇಳ್ತಾರೆ, ಈ ಕೊಲ್ಲೋನು ಸತ್ತೋನು ಅಂತ ಇಬ್ಬರು ಹೇಳ್ತಾ ಇದೆಯಲ್ಲ, ಯಯೇನಂ ವೇತ್ತಿ ಹಂತಾರ, ಯಾರು ಕೊಲ್ತ ಕೊಲ್ಲಿಗೆ ಬಂದಲ್ಲ ಅವನನ್ನೇ ಕೊಲ್ಲುವವ ಅಂತ ಯಾರು ತಿಳ್ಕೊಳ್ತಾರೋ, ಎಷ್ಟೈನಂ ಮನ್ಯತೆ ಹತಂ, ಯಾರಾದರೆ ಎದುರಿಗಿದ್ದವ ಸತ್ತ ಅಂತ ತಿಳಿತಾರೋ, ಇಬ್ಬರಿಗೂ ಕೂಡ ಸರಿಯಾದ ತಿಳುವಳಿಕೆ ಇಲ್ಲ ಅಂದ್ರು. ಏನೂ ಅರ್ಥವೇ ಆಗಲ್ಲ ಕೃಷ್ಣನ ಮಾತು. ರಾಯರು ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಹೇಳ್ತಾರೆ ಸರ್ವಥ ಏಕ ಪ್ರಕಾರೇಣ ಅವಿನಾಶಿತ್ವಾತ್ ಈಶ್ವರ ಸ್ವತಂತ್ರ. ಶಶ್ವದೇಕ ಪ್ರಕಾರವಾಗಿ ವಿನಾಶ ನಹಿತರಾದ್ದರಿಂದ ಶ್ರೀಹರಿ ಸ್ವತಂತ್ರ. ಅನಿಚ್ಛಯ ದೇಹನಾಶಾತ್ ಜೀವ ಅಸ್ವತಂತ್ರ ಅಂತ ಯಾಕೆ ಹೇಳ್ತೀರಾ ಅಂದ್ರೆ, ದೇವರಿಗೆ ಸಾವು ಮೊದಲಾದ್ದು ಇಲ್ಲವೇ ಇಲ್ಲ, ಜೀವನಿಗೂ ಸಾಯಬೇಕು ಅಂತ ಇಲ್ಲ, ಜೀವನಿಗೂ ಕೂಡ ಈ ದೇಹ ಹೋಗಬೇಕು ಅಂತ ಇಚ್ಛೆ ಇಲ್ಲ, ಕೈಕಾಲೆಲ್ಲ ಬಿದ್ದೋಗಿರುತ್ತೆ, ಏನ್ ತಿನ್ಲಿಕ್ಕೂ ಹಲ್ಲೂ ಇರಲ್ಲ, ಚಕ್ಲಿ ಮಾಡಿದರೆ ಆಸೆ ಹಲ್ಲೇ ಇಲ್ಲ, ಆದರೂ ಬಿಡಲ್ಲ, ಹೊರಳಲ್ಲಿ ಹಾಕಿ ಕೊಟ್ಟೆ ತಿಂತಾ ಇರ್ತೇವೆ ಅಲ್ವಾ, ಆ ಪುಡಿಯನ್ನೇ ಚಪ್ಪರಿಸಿ ತಿಂತಾ ಇರ್ತಾರೆ ಹಲ್ಲಿಲ್ಲ ಅಂದಿದ್ರು ಕೂಡ, ಆಸೆ ಬಿಡಲ್ಲ. ಆದರೆ ಸಾಯ್ಲಿಕ್ಕಿರ್ತಾನೆ, ಇನ್ನೇನು ಪಟ್ಟ ಹೋಗ್ಬೇಕು, 99 ವರ್ಷ 364 ದಿವಸ ಆಯಿತು, ಇನ್ನು ಒಂದೇ ದಿವಸ ಸಾಯ್ಲಿಕ್ಕೆ. ಅವನ ಹತ್ರ ಹೋಗಿ ಇಷ್ಟು ಕಾಲ ಬದುಕಿದೆಯಲ್ಲ ಸತ್ತೋಗ್ತೀಯ, ಸ್ವಲ್ಪ ಚಾರ್ಜ್ ಕೊಟ್ಟರೆ ಇರ್ತೀನಿ ಆವಾಗ್ಲೂ ಹೇಳ್ತಾನಂತೆ, ಇನ್ ಸ್ವಲ್ಪ ಟೈಮ್ ಕೊಟ್ರೆ ಇರ್ತೀನಿ ಅಂತ. ಸಾಯಬೇಕು ಅಂತ ಜೀವನಿಗೆ ಇಷ್ಟವೇ ಇರಲ್ಲ, ಅದೇ ಹೇಳ್ತಾರೆ ರಾಯರು. ಅನಿಚ್ಛಯ ದೇಹನಾಶಾತ್, ಅವನಿಗೆ ಇಷ್ಟ ಇಲ್ಲದಿದ್ರೂ ದೇಹನಾಶ ಬರುತ್ತೆ. ಯಾರಿಗೆ? ಜೀವನಿಗೆ. ತನ್ನಿಮಿತ್ತ ದುಃಖವತ್ವಾಚ್ಛ, ಆ ದೇಹ ನಾಶ ಆಗೋ ಕಾಲಕ್ಕೆ ದುಃಖ ಜೀವನಿಗೆ ಬಂದೇ ಬರುತ್ತೆ. ಅದಕ್ಕೆ ಜೀವ ಪರತಂತ್ರ, ದೇವನಿಗೆ ಸಾವೆಂಬುದೇ ಬರೋದಿಲ್ಲ, ಜೀವನಿಗೆ ಸಾವು ಬಂದೇ ಬರುತ್ತೆ, ಇಷ್ಟ ಇಲ್ಲ. ಜೀವ ಒಂದು ವೇಳೆ ಸ್ವತಂತ್ರನಾಗಿದ್ದರೆ ಸಾವು ಬರದೆ ತಡೀಬೋದಾಗಿತ್ತು, ತಡಿಲಿಕ್ಕಾಗಲ್ಲ, ಸಾವು ಬರ್ತಾ ಇದೆ, ಬಂದದ್ದಕ್ಕೆ ದುಃಖವೂ ಕೂತಿದೆ, ಅದಕ್ಕೆ ಜೀವ ಅಸ್ವತಂತ್ರ. ಒಳ್ಳೆ ಕ್ಲಿಯರ್ ಡೆಫಿನೇಷನ್ಸ್ ಕೊಡ್ತಾ ಇದ್ದಾರೆ. ಅವಾಗ ಹೇಳುತ್ತಾ ಇದ್ದಾರೆ ಇಲ್ಲಿ, ತಜ್ಜೀವನಿತ್ಯತ್ವ ಪಾರತಂತ್ರೇ ನಯುಕ್ತೇ ಇಲ್ಲಿ ಹೇಳುತ್ತಾರೆ. ಈ ಜೀವ ನಿತ್ಯ ಅಂಬುದು ಸರಿಯಲ್ಲ, ಜೀವ ಪರತಂತ್ರ ಅಂಬುದು ಸರಿಯಲ್ಲ. ಯಾಕೆ ಅಂದ್ರೆ, ಯಾರೋ ಒಬ್ರು ಕೊಲ್ಲೋದು ಕಾಣಿಸ್ತಾ ಇದೆ, ಇವನು ಸಾಯೋದು ಕಾಣಿಸ್ತಾ ಇದೆ, ಅವ ಕೊಲ್ಲುವವ ಇವ ಸತ್ತವ ಅಂತ ಮೇಲೆ ಎಲ್ಲರಿಗೆ ತಿಳುವಳಿಕೆ ಬರ್ತಾ ಇದೆಯಲ್ಲ, ಜೀವ ನಿತ್ಯ ಅಂತ ಹೇಗೆ ಹೇಳ್ತೀಯ ಕೃಷ್ಣ? ಅವಾಗ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ, ಏನದು, ಒಬ್ಬನು ಕೊಲ್ಲುತ್ತಾನೆ ಒಬ್ಬನು ಸಾಯ್ತಾನೆ ಅಂತ ತಿಳ್ಕೊಂಡ್ರೆ ಆ ಎರಡೂ ತಿಳುವಳಿಕೆ ತಪ್ಪು ಅಂದ್ರಲ್ಲ, ಅದನ್ನ ಬಿಡಿಸ್ತಾರೆ ರಾಯರು. ಯಹ್ಪುಮಾನ್ ಏನಂ ಜೀವಂ ಹಂತಾರಂ ಜೀವಾಂತರಸ್ಯ, ಒಬ್ಬ ಜೀವ ಇನ್ನೊಂದು ಜೀವನನ್ನ ಸ್ವಾತಂತ್ರೇಣ ಘಾತಕಂ ವೇತ್ತಿ, ಸ್ವತಂತ್ರವಾಗಿ ಕೊಲ್ಲಬಲ್ಲ ಅಂತ ತಿಳ್ಕೊಂಡರೆ ನೋಡಿ, ಅರ್ಜುನ ತಿಳ್ಕೊಂಡ ನಾ ಕೊಂದ್ರೆ ಹೇಗೆ ಇವರನ್ನ, ಕೃಷ್ಣ ಹೇಳ್ತಾನೆ ನೀ ಕೊಲ್ಲೋದೇ ಇಲ್ಲ, ಹೇ ನಾನೇ ಅಲ್ಲ ಕೊಲ್ಬೇಕಾಯ್ತು ಹುಚ್ಚ, ನಾನೇ ನಿನ್ನಲ್ಲಿ ನಿಂತು ಕೊಲ್ಸೋದು, ಸ್ವತಂತ್ರವಾಗಿ ನೀನು ಕೊಲ್ಲಲಿಕ್ಕಾಗಲ್ಲ. ಇನ್ನು ಹೇಳ್ತಾರೆ ಎಷ್ಟ ಏನಂ ಕೇನಚಿತ್ ಸ್ವಾತಂತ್ರೇಣ ಹತಂ ಮನ್ಯತೆ, ಒಬ್ಬರು ಸ್ವತಂತ್ರವಾಗಿ ಕೊಲ್ಲಲಿಕ್ಕೂ ಆಗಲ್ಲ, ಸ್ವತಂತ್ರವಾಗಿ ಸಾಯಲಿಕ್ಕೂ ಆಗಲ್ವೋ ನಿಮಗೆ? ಸಾಯಲಿಕ್ಕೂ ಸ್ವಾತಂತ್ರ್ಯ ಇಲ್ಲ, ಬದುಕಲಿಕ್ಕೂ ಸ್ವಾತಂತ್ರ್ಯ ಇಲ್ಲ. ಸ್ವತಂತ್ರವಾಗಿ ಅವನು ಬದುಕಿಸಿದ್ರೆ ಬದುಕಿರಬೇಕು, ಸಾಯಿಸಿದ್ರೆ ಸತ್ತು ಹೋಗ್ಬೇಕು. ಯಾರೋ ಡ್ರಾಮಾ, ರಾಮನ ನಾಟಕ ಆಡ್ತಾ ಇದ್ರು, ರಾಮಾಯಣದ್ದು. ಆಡುವ ಕಾಲಕ್ಕೆ ಈ ರಾವಣಾಸುರ ಕೂತಿದ್ದ. ರಾಮ ಬಾಣ ಬಿಟ್ಟ, ಸಾಯ್ಬೇಕು ರಾವಣಾಸುರ. ಅವನಿಗೆ ಸಿಟ್ಟು ಬಂದಿತ್ತು, ದುಡ್ಡು ಕೊಟ್ಟಿಲ್ಲ ಅವನು. ಯಾರಿಗೆ? ಆ ರಾವಣಾಸುರ ಪಾತ್ರದಾರಿಗೆ ದುಡ್ಡು ಕೊಟ್ಟಿಲ್ಲ. ಬಾಣ ಬಿಟ್ಟು ಸಾಯ್ತಾ ಇಲ್ಲವ, ನಾನ್ ಸಾಯಲ್ಲ ಅಂತ ಕೂತ. ಹಾಗೆ ಹೇಳ್ತಾರೆ, ನಾವು ಕೂಡ್ಲಿಕ್ಕಾಗಲ್ಲ, ಬದುಕಲಿಕ್ಕೂ ಆಗಲ್ಲ, ಸಾಯಲಿಕ್ಕೂ ಸ್ವತಂತ್ರವಾಗಿ ಆಗಲ್ಲ. ಇಲ್ಲಿ ಹೇಳುತ್ತಾರೆ, ಹನನಾದಿ ಕ್ರಿಯಾಯ ಜೀವ ಸ್ವಾತಂತ್ರ್ಯ ಜ್ಞಾನೀಚ ಇತಿ ಉಭೌ. ಅಂದರೆ ಜೀವಸ್ಯ ಅನಿತ್ಯತ್ವ ಜ್ಞಾನಿ, ಝರಣಾದಿ ಕ್ರಿಯಾಯ ಜೀವ ಸ್ವಾತಂತ್ರ್ಯ ಜ್ಞಾನೀಚ ಇತಿ ಉಭೌ ನ ವಿಜಾನೀತ. ಸಾಯಿಸುವವ ಸತ್ತವ ಅಂತ ಇಬ್ಬರು ತಿಳ್ಕೊಂಡ್ರಲ್ಲ ಸ್ವತಂತ್ರ. ನೋಡಿ ಇದು ಎಷ್ಟು ಚೆನ್ನಾಗಿದೆ, ಸ್ವಲ್ಪ ನಿಮ್ಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ? ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ನಂದೇ ತಪ್ಪು, ನಂಗೆ ಹೇಳಲಿಕ್ಕೆ ಬರ್ತಾ ಇಲ್ಲ ಅಂತ. ಸರಿಯಾಗಿ ನೋಡ್ರಿ, ಯಾರನ್ನಾದರೂ ನೀವು ಏ ಅಲ್ಲಿ ಕೊಲ್ಬೇಡ ಅಥವಾ ಕೊಲ್ಲೋದು ಬೇಡಪ್ಪ, ಊಟಕ್ಕೆ ಬಡಿಸ್ತಾ ಇರ್ತಾರೆ, ಏ ಆ ಸೌಟಲ್ಲಿ ಇಡ್ಬೇಡ ಬಕೆಟ್ಟ ಅಂದಾಗ, ಆ ಸೌಟ್ ಅಲ್ಲಿ ಇಡಬೇಡ ಅಂದ್ರೆ ಇಡ್ತಾ ಇದ್ದಾನವ, ಇಡಬೇಡ ಅಂದಾಗ ನಿಮ್ಮ ತಲೆಯಲ್ಲಿ ಏನಿದೆ ಅಂತ ಕೇಳಿದ್ರು. ಅವನು ಇಡ್ತಾ ಇದ್ದಾನೆ, ನಾ ಬೇಡ ಅಂದೆ. ಅವಾಗ ಟಾರ್ಚ್ ಹಾಕಿ ತಲೆಯಲ್ಲಿ, ದೇವರೇ ಅವನಿಂದ ಇಡಿಸ್ತಾ ಇದ್ದಾನೆ ಎಂಬುದು ಎಲ್ಲಾದರೂ ಕೂತಿದೆಯಾ ತಲೆಯಲ್ಲಿ? ಎಲ್ಲೂ ಇಲ್ಲ. ಏನಿದೆ? ಇವನೇ ಬಕೆಟ್ ಇಡ್ತಾ ಇದ್ದಾನೆ ಅಷ್ಟೇ ತಾನೆ. ಯಾರಿಗಾದರೂ ದೇವರು ಹಿಡಿಸ್ತಾ ಇದ್ದಾರೆ ಅನ್ನೋ ಜ್ಞಾನ ಕೂತಿದೆಯಾ? ಇಲ್ಲ. ಊಟ ಮಾಡ್ತಾ ಇದ್ದಾರೆ, ಏ ಅವ್ರು ಊಟ ಮಾಡ್ತಾ ಇದ್ದಾರೆ. ಊಟ ಮಾಡ್ತಾ ಇದ್ದಾರೆ ಅನ್ನೋ ಕಾಲಕ್ಕೆ ದೇವ ಮಾಡಿಸ್ತಾ ಇದ್ದಾನೆ, ಅದಕ್ಕೆ ಊಟ ನಡೀತಾ ಇದೆ ಎಂಬುದು ಎಚ್ಚರ ಇದೆಯಾ? ಅದಿರಲ್ಲ. ಏನು ಶಬ್ದ ಪ್ರಯೋಗ? ತಲೆಯಲ್ಲಿ ಕೂತಂತೆ ಶಬ್ದ ಪ್ರಯೋಗ. ಹೇಗೆ? ಅವನೇ ಮಾಡ್ತಾ ಇದ್ದಾನೆ ಅಲ್ವಾ? ಅಂದ್ರೆ ಏನಾಯ್ತು? ಸಾಮಾನ್ಯವಾಗಿ ಒಳಗೆ ಒಬ್ಬ ಇದ್ದು ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರವೇ ಕಳಕೊಂಡು ನಿಮ್ಮ ಶಬ್ದ ಪ್ರಯೋಗ ಹೊರಟಿದೆ. ತಲೆಯಲ್ಲಿ ಹೇಗಿದೆಯೋ ಹಾಗೆಯೇ ಶಬ್ದ ಹೊರಬರ್ತಾ ಇದೆ. ಅದು ಬಂದು ಬಂದೇ ಹೀಗಾಗಿದ್ದೀರಾ? ರಘುಪ್ರೇಮ ತೀರ್ಥರತ್ರೆ ಯಾರು ಬಂದ್ರಂತೆ, ಸ್ವಾಮಿ ನಾಳೆ ಬರಬೇಕು ನಮ್ಮ ಮನೆಗೆ. ಆಯ್ತಪ್ಪ, ದೇವರು ವಾಯುದೇವರು ಕರ್ಕೊಂಡು ಬಂದ್ರೆ ಬರ್ತೀನಿ. ಅವಾಗ ಕರೆದವರು ಹೇಳಿದರು, ಅದು ಗೊತ್ತು ಸ್ವಾಮಿ, ನಮಗೂ ಕೂಡ ದೇವರು ವಾಯುದೇವರು ಕರ್ಕೊಂಡು ಬಂದ್ರೇನೆ ಎಲ್ಲರೂ ಬರೋದು, ವ್ಯವಹಾರಕ್ಕೆ ಬರ್ತೀನಿ ಅಂತ ಹೇಳ್ಬೋದಲ್ಲ. ಅವಾಗ ಅಂದ್ರಂತೆ, ಈ ವ್ಯವಹಾರಕ್ಕೆ ನಾ ಬರ್ತೀನಿ ನಾ ಬರ್ತೀನಿ ಅಂತ ಹೇಳಿ ಹೇಳಿ ಅದೇ ನಿಜ ಆಗಿ ಕೂತು ತಲೆಯಲ್ಲಿ. ನಾ ವ್ಯವಹಾರಕ್ಕೂ ಹೇಳಲ್ಲ, ಜನ್ಮ ಜನ್ಮದಿಂದ ಈ ವ್ಯವಹಾರ ನಾ 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 ಅನ್ನೋದು ಕಳ್ಕೊಳ್ಳಕ್ಕೆ ನೀ 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 ಅಂತ ಶುರು ಮಾಡಿದ್ರೆ ಮಹಾರಾಯ ಅಡ್ಡ ಆಗ್ಬೇಡ. ನೀನು ಮನೆ ಕರಿದಾಗಿದ್ರು ಅಡ್ಡ ಇಲ್ಲ, ಅವರು ಕಳಿಸದೆ ಬರ್ತೀನಿ ಇಲ್ಲದಿದ್ರೆ ಇಲ್ಲ. ಎಷ್ಟೇ ನನ್ನ ಮಾತು ಅಂದ್ರು ಅಂದ್ರೆ, ಆ ನಾ ಎಂಬುದು ಕಳ್ಕೊಳ್ಳಿಕ್ಕೆ ಎಷ್ಟು ಪ್ರಯತ್ನ ತೀವ್ರವಾಗಿ ಒಳಮುಖವಾಗಿ ಮಾಡಬೇಕು ಎಂಬುದು ಅದು ಕಾಣಿಸ್ತಾ ಬರುತ್ತೆ. ಇದಕ್ಕೆ ಹೇಳ್ತಾ ಇದ್ದಾರೆ, ಆ ಪಂಕ್ತಿಗಳಾಕೆ ಓದ್ತಾ ಇದ್ದೀರಾ ಅಂದ್ರೆ, ರಾಯರ ಸನ್ನಿಧಾನದಲ್ಲಿ ರಾಯರ ಪಂಕ್ತಿಗಳನ್ನ ಕೇಳೋ ಭಾಗ್ಯ ಸಿಗಬೇಕಲ್ಲ ಅಲ್ವಾ? ಹೇಳ್ತಾರೆ, ಬಿಂಬ ನಿತ್ಯತ್ವ, ಉಪಾಧಿ ನಿತ್ಯತ್ವ, ಬಿಂಬ ಸನ್ನಿಧಿ ನಿತ್ಯತ್ವ, ಅನಾದಿ ನಿತ್ಯತ್ವ, ಹೇತುಭ್ಯ ನಾಯಂ ಹಂತಿ ಜೀವಂ ನ ಹನ್ಯತೆ ಚ ಜೀವ. ಚೆನ್ನಾಗಿ ಹೇಳ್ತಾರೆ, ಜೀವ ಸಾಯಲ್ಲ, ಜೀವನನ್ನ ಒಬ್ಬ ಕೊಲ್ಲಿಕ್ಕಾಗಲ್ಲ. ಯಾಕೆ? ಜೀವ ಪ್ರತಿಬಿಂಬ, ಜೀವನ ಬಿಂಬ ಸಾಯಲ್ಲ. ಜೀವನ ಬಿಂಬ ಹಾಗೇ ಇದ್ರೆ, ನೀವು ಚೆನ್ನಾಗಿ ಗಟ್ಟಿಮುಟ್ಟಿ ಆಗಿರುವಾಗ
ಕನ್ನಡಿ ಗಟ್ಟಿಮುಟ್ಟಿಯಾಗಿರುವಾಗ ನಿಮ್ ಪ್ರತಿಬಿಂಬ ಇರಲೇ ಹೋಗುತ್ತಾ? ಇದ್ದೇ ಇರಬೇಕು. ಸ್ವಾಮಿ ಇದ್ದೇ ಇದ್ದಾನೆ, ಕನ್ನಡಿ ಯಾವುದು ಅಂತ. ಇಲ್ಲಿ ಸ್ವಲ್ಪ ಡೀಪ್ ಆಗಿ ಹೋಗುತ್ತೆ ಸಬ್ಜೆಕ್ಟ್, ತಿಳ್ಕೋಬೇಕಪ್ಪ. ನಂದೇನ್ ತಪ್ಪಿಲ್ಲ, ಕೃಷ್ಣ ಹೇಳ್ತಾ ಇದ್ದಾನೆ. ದೇವಬಿಂಬ, ದೇವದೇವ ಬಿಂಬ, ಜೀವನೇ ಪ್ರತಿಬಿಂಬ. ಭಾವ ಕೆಡದಂತೆ ಯೋಚಿಸು ಸರ್ವತ್ರ, ಜೀವ ಭಿನ್ನ ಗುರು ವಿಜಯ ವಿಠಲರೇಯ ಅಂತ. ದೇವಬಿಂಬ, ಜೀವ ಪ್ರತಿಬಿಂಬ, ಇಷ್ಟ ಅರ್ಥ ಆಯ್ತಲ್ಲ? ವೆರಿ ಗುಡ್. ನಾವು ಬಿಂಬ, ಕನ್ನಡಿ ಇದೆ, ನಮ್ಮ ಪ್ರತಿಬಿಂಬ ಕಾಣುತ್ತೆ. ಇಲ್ಲಿ ಡೌಟ್ ಬಂತು, ನಾವು ಬಿಂಬ, ಕನ್ನಡಿ ಇದೆ, ಕನ್ನಡಿ ಒಳಗೆ ನಮ್ಮ ಪ್ರತಿಬಿಂಬ ಇದೆ. ಇಲ್ಲಿ ದೇವರು ಬಿಂಬ, ನಾವು ಪ್ರತಿಬಿಂಬ ಆದರೆ ಕನ್ನಡಿ ಯಾವುದು ಅಂತ ಅವಾಗ ಹೇಳಿದ್ರು. ಜೀವನೇ ಕನ್ನಡಿ, ಜೀವನೇ ಪ್ರತಿಬಿಂಬ. ಸ್ವಸ್ಯೈವ ಉಪಾಧಿತಯ, ಜೀವನೇ ಕನ್ನಡಿ, ಜೀವನೇ ಪ್ರತಿಬಿಂಬ. ಅದಕ್ಕೆ ಕನ್ನಡಿಗೂ ನಾಶ ಇಲ್ಲ, ಪ್ರತಿಬಿಂಬಕ್ಕೂ ನಾಶ ಇಲ್ಲ, ಬಿಂಬನಿಗೆ ನಾಶವೇ ಇಲ್ಲ. ಎಲ್ಲ ಎವರ್ ಗ್ರೀನ್, ಚೆನ್ನಾಗಿದೆ. ಅದಕ್ಕೆ ಜೀವನಿಗೆ ಸಾವು ಬರಲ್ಲ. ಇನ್ನು ಹೇಳುತ್ತಾರೆ, ಸ್ವತಂತ್ರವಾಗಿ ಯಾರೂ ಕೊಲ್ಲಲಿಕ್ಕಾಗಲ್ಲ, ಯಾರೂ ಸಾಯಲಿಕ್ಕಾಗಲ್ಲ. ಯಾರಾದರೂ ಒಬ್ಬರನ್ನ ಸ್ವತಂತ್ರವಾಗಿ ಕೊಂದ್ರು ಅಂತ ತಿಳ್ಕೊಂಡ್ರೆ ತಪ್ಪು ತಿಳುವಳಿಕೆ, ಅಥವಾ ಸ್ವತಂತ್ರವಾಗಿ ಸತ್ತ ಅಂತ ತಿಳ್ಕೊಂಡ್ರೆ ತಪ್ಪು ತಿಳುವಳಿಕೆ. ಆವಾಗಂದ್ರು ಸ್ವತಂತ್ರವಾಗಿ ಕೊಲ್ಲಿಲ್ಲ, ದೇವರು ಕೊಲ್ಲಿಸಿದ್ರೆ ಕೊಂದ ಅಂತ ಅಂದುಕೊಂಬೋಣ, ದೇವರು ಸಾಯಿಸಿದ್ರೆ ಸತ್ತ ಅಂತ ತಿಳ್ಕೊಂಡ್ರೆ ತಪ್ಪೇನು ಅಂದ್ರೆ ಜೀವನಿಗೆ ಸಾವೇ ಇಲ್ಲವಯ್ಯ. ಯಾಕೆ? ದೇವ ಬಿಂಬನಾದ್ದರಿಂದ ದೇವರಿಗೆ ಸಾವಿಲ್ಲ, ಪ್ರತಿಬಿಂಬ ಆದ್ದರಿಂದ ಜೀವನಿಗೂ ಸಾವಿಲ್ಲ. ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ನ ಜಾಯತೆ ಮ್ರಿಯತೇವ ಕದಾಚಿತ್ ನಾಯಂ ಭೂತ್ವಾ ಭವಿತಾವ ನ ಭೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನ ಹನ್ಯತೆ ಹನ್ಯಮಾನೆ ಶರೀರೆ. ಮತ್ತು ಪ್ರಶ್ನೆ ಬರ್ತಾ ಇದೆ, ಕೃಷ್ಣ ಶರೀರ ಹೊರಟೋಗುತ್ತೆ, ಜೀವನಿಗೆ ನಾಶ ಇಲ್ಲ ಅಂತ ಹೇಳ್ತೀಯಲ್ಲ, ಯಾಕಾಗೆ? ಶರೀರ ಹೋದಕೊಳ್ಳೆ ಜೀವ ಸತ್ತ ಅಂತ ತಿಳ್ಕೊಂಬೋಣ, ಒಳ್ಳೆದೇ ಇರಲಿ. ಈ ಮತಗಳ ಪರಿಚಯ ಇಲ್ಲಲ್ಲ, 21 ಮತಗಳನ್ನ ಆಚಾರ್ಯರು ಖಂಡನ ಮಾಡಿದ್ರು ಅಂತ ಗೊತ್ತು ನಮಗೆ. 21 ಮಿಕ್ಕ ಮತಗಳಿವೆ. ಯಾವುದು? ಕ್ರಿಶ್ಚಿಯನ್ಸು, ಮುಸ್ಲಿಮರು ಇವರೆಲ್ಲ ಇದ್ದಾರೆ. ಅವರ ಮತ ಪರಿಚಯ ಇದೆಯಾ? ಪ್ರಾಯಶಃ ಇಲ್ಲ ಅಂತ ಕಾಣುತ್ತೆ ನಿಮಗೆ. ಮೇಲ್ನೋಟಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ ಅವರು, ದೇವರು ಅಂತಾರೆ, ಜೀವ ಅಂತಾರೆ, ಎಲ್ಲ ಅಂತಾರೆ. ಬುಡ ಗೊತ್ತಾ ನಿಮಗೆ? ಆಶ್ಚರ್ಯ ಆಗ್ಬಿಡುತ್ತೆ. ಅದ್ಯಾಕೆ ಹೇಳ್ತೀರಿ ಅಂದ್ರೆ, ನಮ್ಮವರೇ ಈ ಮಸೀದಿಗೆ ಚರ್ಚಿಗೆ ಹೋಗೋರು ಬಹಳ ಜನ ಇದ್ದಾರೆ, ಅವರ ತಲೆಯಲ್ಲಿ ಕೂತಿದೆ. ಅವರು ಹೇಳ್ತಾರೆ ಏನಂತ, ನಮ್ಮ ಬೈಬಿಲ್ ಕೂಡ ನಿಮ್ ವೇದ ತರನೆ ಯಾರೂ ಬರೆದಿಲ್ಲ, ನಮ್ಮ ಕುರಾನ್ ಕೂಡ ನಿಮ್ ವೇದ ತರನೆ ಯಾರೂ ಬರೆದಿಲ್ಲ ಅಂತ ಹೇಳ್ತಾರೆ. ಯಾರಿಗೋರ ನಂಗೆ ಹೇಳಿದ್ರು, ನಾನು ಜಾಬ್ ಮಾಡೋ ಕಾಲಕ್ಕೆ ಅಲ್ಲೆಲ್ಲ ಎಲ್ಲರೂ ಕಾಂಗ್ರೆಸ್ ಇದ್ದೇ ಇರುತ್ತಲ್ಲ, ಪಕ್ಕದಲ್ಲಿ ನಮ್ಮ ಕೊಲೀಗೊಬ್ಬ ಇದ್ದ, ಅವನು ಮುಸ್ಲಿಮು, ಒಳ್ಳೆಯವನು ಪಾಪ, ಆದರೆ ಅದರಲ್ಲಿ ಕಟ್ಟ. ಹೇಳಿದ, ಏ ನಿಮ್ದೇನ್ರಿ ವೇದ? ನಮ್ದು ಕೂಡ ಖುರಾನ್, ಯಾರೂ ಬರೆದಿಲ್ಲ. ಹೇಳಿ ಹೋದ. ಅವನು ಹೇಳಿ ಹೋದ್ರೆ ನಮ್ಮ ತಲೆ ಸುಮ್ಮನೆ ಇರಬೇಕಲ್ಲ, ಕೊರಿಲಿಕ್ಕೆ ಶುರು ಮಾಡಿತ್ತು. ಹೌದೇನೋ, ಅವ್ರದ್ದು ಸರಿಯಾಗಿದೆಯೇನೋ, ನಮ್ದು ಮಾತ್ರ ಸರಿ ಇದೆ ಅಂತ ನಮ್ಮವ್ರು ಹೇಳ್ತಾ ಇದ್ದಾರೇನೋ, ಸಂಶಯ ಬರಬಾರ್ದು, ಬಂದ್ರೆ ಮುಗೀತು. ತಿಳ್ಕೊಬೇಕು ಯಾರು ಹೇಳ್ತಾರೆ ನಮಗೆ. ಅದು ಕೂಡ ಅಪೌರುಷೇಯ. ಅವನಂದ, ನೀನೇನಂತೀಯೋ ಅದು ನಮ್ದು ಅಂದ. ಏನಿನ್ನ, ನಿಮ್ದು ಅಪೌರುಷಯ್ಯ, ನಮ್ದು ಅಪೌರುಷಯ್ಯ, ಎಲ್ಲ ಒಂದೇ ಆದ್ರೆ ಎಲ್ಲ ಸೇರ್ಕೊಂಡು ಹೋಗ್ಬಿಡ್ತೀವಲ್ವೋ ಮಹಾರಾಯ, ಹೇಗೆ? ಅವನಂದ, ಅಷ್ಟೇ ಅಂದ. ಅವನ ಪಾಡಿಗೆ ಅವನು ಹೋದ. ಏನು ಚುಚ್ಚಿ ಹೊರಡುತ್ತಾರಲ್ಲ ಆ ತರ ಹೋದ. ನಂದತಿ ಏನು ಒಳಗೆ ಕೊರಿತಾ ಕೂತಿದೆ. ಅವಾಗ ಒಂದು ಕೆಲಸ ಮಾಡಿದೆ, ಬೇರೆ ಗತಿ ಇಲ್ಲ, ನಮ್ಮವ್ರಿಗೆ ಯಾರು ಕುರಾನ್ ಬರಲ್ಲ. ಏನ್ರಿ ಕುರಾನ್ ಆಗಿದೆಯಾ ನನಗೆ, ನಮ್ದೇ ನಮ್ಗೆ ಗೊತ್ತಿಲ್ಲ, ಅದೇನು ಗೊತ್ತು ಅಂತ ಹೇಳ್ತಾ ಹೌದು. ಇನ್ನ ಆಯ್ತು, ಏನ್ ಮಾಡಬೇಕು, ಅಲ್ಲಿ ಒಂದು ಮಸೀದಿ ಇತ್ತು, ಹೋಗ್ಬಾರ್ದು. ನಮ್ಮವ್ರನ್ನ ಕೇಳಿದೆ ಒಬ್ರು ದೊಡ್ಡವರ ಆಚಾರನ್ನ, ಹೌದಪ್ಪ ಅವರೇ ಬಸ್ಸಲ್ಲಿ ಕೂತು ಬರ್ತಾರಲ್ಲ, ಮತ್ತೇನ್ ಮಾಡ್ತೀಯ, ಸಾಲಿಗ್ರಾಮ ಕಟ್ಕೊಂಡು ಹೋಗ್ತೀವಲ್ಲ ಅದೇ ಕೆಲಸ ಅಂದ್ರು. ಜನಿವಾರಕ್ಕೆ ಸಾಲಿಗ್ರಾಮ ಕಟ್ಕೊಂಡು ಸುದರ್ಶನ ಹೋಗಿದ್ದೆ. ಆಗ್ಲಿ, ಈ ಸಂಶಯದಿಂದ ಬದುಕೋಕ್ಕಿಂತ ಸಂಶಯ ನಿವಾರಣೆಯೇ ಬದುಕು ಅಂತ. ಅಲ್ಲಿಗೆ ಹೋದರೆ ಅವರಿಗೆಲ್ಲ ಆಶ್ಚರ್ಯ, ಈ ಜುಟ್ಟು ಜನಿವಾರ ಇಟ್ಕೊಂಡು ಬ್ರಾಹ್ಮಣ ಇಲ್ಲಿಯಾಗಿ ಬಂದ. ಕೇಳಿದೆ, ನಿಮ್ ಕುರಾನ್ ಅಲ್ಲಿ ಏನ್ ಹೇಳಿದ್ದಾರೆ? ಅವರಂದ್ರು, ನೀನು ಇಸ್ಲಾಂ ತಗೋ ನಮ್ಮ ಮತ ತಗೋ ಹೇಳ್ತೀವಿ. ಏನ್ ಹೇಳಬೇಕು? ನನ್ನ ಒಪ್ಪಿಸು, ನಾ ತಗೊಂತೀನಿ ಅಂದೆ. ನನ್ನಲ್ಲಿ ಸಂಶಯಗಳಿವೆ, ನೀ ಒಪ್ಪಿಸು, ನಾಳೆ ತಗೊಂತೀನಿ ಅಂದೆ. ಇದೇ ಹೇಳಿದೆ. ಅವರು ಬೆಕ್ಮಾರೆ ಹಾಕಿದ್ರು, ಅವ್ರು ನಮ್ಮ ತರಣೆ ಏನು ಓದಿರಲ್ಲ, ಓದಿದವ್ರು ಬಹಳ ಒಂದೆರಡು ಮೂರೇ. ಅವರೊಂದು ನಾವು ಕುರಾನ್ ಓದಿಲ್ಲ, ಬಹಳ ಒಳ್ಳೆಯದು. ಏನ್ ಮಾಡಬೇಕು? ಸರಿ, ಯಾರು ಓದಿದ್ದೀರಿ? ನಮ್ಮಲ್ಲಿ ಒಬ್ಬರು ಮುದುಕರಿದ್ದಾರೆ, ಅವರ ಹತ್ರ ಹೋಗ್ರಿ. ಹೋದೆ ಒಳಕ್ಕೆ, ಹೋದ್ರೆ ಒಬ್ಬ ಮುದುಕರು ಕೂತಿದ್ರು. ಹೋಗ್ತೀನಿ, ಆಶ್ಚರ್ಯ ನನಗೆ, ಆತನ ಹತ್ರ ಗೀತಾ, ಭಾಗವತ, ಭಾರತ ಎಲ್ಲ ಪುಸ್ತಕಗಳು ಕೂತಿವೆ. ಆಶ್ಚರ್ಯ, ಶಾಕ್ ಅಂದ್ರೆ ಆಗಿರುತ್ತೆ. ಹೋಗಿ ನೋಡ್ತೀನಿ, ಆಶ್ಚರ್ಯ ಆಯಿತು. ಆತ ಎದ್ದ, ನಮಸ್ಕಾರ ಮಾಡಿದ, ಬನ್ನಿ ಕೂಡಿ ಎಂದ. ನಾನು ಹೋಗಿ ಕೂತೆ. ಏನ್ ಬೇಕು ನಿಮ್ಗೆ? ನಿಮ್ ಬೈಬಲ್ಲಲ್ಲಿ ಈ ಕುರಾನ್ ಅಲ್ಲಿ ಏನಿದೆ ನಮ್ಗೆ ಬೇಕಾಗಿದೆ, ಏನ್ ಬೇಕು ನಿಮ್ಗೆ ಹೇಳಿಕ್ ಶುರು ಮಾಡಿದ. ಅವಾಗ ಸಂಶಯ ಬರ್ಲಿಕ್ಕೆ ಶುರು ಮಾಡಿತು. ಏನಂತ ಅಂದ್ರೆ, ಈ ಕುರಾನ್ ಇವನಿಗೆ ಗೊತ್ತೇ ಇಲ್ಲೇನೋ, ಅವನು ಅರಬ್ಬಿ ಸರಿಯಾಗಿ ಕಲ್ತಾನೋ ಇಲ್ವೋ, ಕುರಾನ್ ಅಲ್ಲಿ ಇದ್ದದ್ದು ಹೇಳ್ತಾ ಇದ್ದಾನೋ ಇಲ್ವೋ, ಈ ಸಂಶಯ ಶುರುವಾಯಿತು. ಏನಿನ್ನ ಏನ್ ಮಾಡ್ಲಿ ಇದಕ್ಕೆ? ಅರಬ್ಬಿ ಕಲ್ಲಿಕ್ಕೆ ಶುರು ಮಾಡಿದ ಸ್ವಲ್ಪ. ಅಲ್ಲಿ ಏನು ನಾವು ಕದುಕೀವಲ್ಲ, ತಮಿಳ್ ಗೊತ್ತಿಲ್ಲ, 30 days ತಮಿಳ್, ತಮಿಳ್ ಇನ್ 30 days ಅಂತ ಕಲ್ತೀವಲ್ಲ, ಆ ತರ ಅರಬ್ಬಿ ಸ್ವಲ್ಪ ಹೇಳಿಕೊಟ್ಟ. ಆ ಪ್ರಕಾರ ನೋಡ್ತಾ ಬಂದೆ, ಖುಷಿ ಆಯಿತು. ಒಂದು 10 ದಿವಸಕ್ಕೆ ಹೊರಗೆ ಬಂದ್ಬಿಟ್ಟೆ, ಆನಂದ ಆಯಿತು. ಅವ್ರು ಹೇಳಿ ಹೇಳಿಕ್ ನೋಡಿಟ್ರು, ದೇವರು, ನೀನು, ಜೀವ, ನಮಗೆಲ್ಲ ಬೇಡ. ಜೀವ ಅಂದ್ರೆ ಏನು, ದೇವರು ಅಂದ್ರೆ ಏನು, ಏನ್ ಕಲ್ಪನೆ ಇದೆ? ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೃಷ್ಣ ಹೇಳುವ ಮಾತುಗಳು ಅಷ್ಟು ಪೆನೆಟ್ರೇಟಿಂಗ್ ಆಗಿ ಬರ್ತಾ ಇದೆ. ಅಲ್ಲಿ ಹೇಳ್ತಾ ಇದ್ದಾರೆ, ಅವನಂತಾನೆ, ಸೃಷ್ಟಿ ಹೇಗಾಯಿತು ಅಂತ ಕೇಳಿದ್ರೆ ಅವರು ಇಷ್ಟು ಹೇಳುತ್ತಾರೆ, ದೇವ ಇದ್ದ, ಸೃಷ್ಟಿ ಮಾಡಿದ. ಹೇಗ್ ಮಾಡಿದ ಅಂದ್ರೆ, ಜೀವ ಎಲ್ಲಿಂದ ಬಂದ ಅಂತ ಕೇಳಿದೆ. ಕೇಳಿದ್ರೆ, ಪ್ರತ್ಯೇಕ ಜೀವ ಅಂತಿಲ್ಲ ನಮ್ಮಲ್ಲಿ, ನೋಡಿ ಗತಿ. ಹಾಗಾದ್ರೆ ನೀವು ಹೆಣ್ಣು ಗಂಡು ಜೀವ ಇದು ಎಲ್ಲ ಶಬ್ದ ಹೇಳ್ತೀರಲ್ಲ ಅಂದ್ರೆ, ಸೃಷ್ಟಿ ಹೇಗಾಯಿತು ಗೊತ್ತಾ? ಅವ್ರು ಹೇಳ್ತಾರೆ, ಗಾಡ್ ಕ್ರಿಯೇಟೆಡ್ ಮ್ಯಾನ್ ಫ್ರಮ್ ರೈನಿಂಗ್ ಸ್ಯಾಂಡ್, ಒಳ್ಳೆ ಧ್ವನಿ ಬರುವಂತ ಮಣ್ಣಿಂದ ಮನುಷ್ಯನ ಮಾಡಿದ. ಸರಿ, ಮಣ್ಣಿನ ಗೊಂಬೆಯ ಅಂದ್ರೆ, ನಾವು ಮಣ್ಣಿನ ಗೊಂಬೆ ಆದ್ರೆ ಚಟುವಟಿಕೆ ಹೇಗೆ ಬಂತು ಅಂದ್ರೆ, ಹಿ ಬ್ರೀತ್ ದಿ ಸೋಲ್, ಅವನು ತನ್ನ ಆತ್ಮವನ್ನೇ ಅದರಲ್ಲಿ ಏನು ಓದಿದ, ಚೆನ್ನಾಗಿ ಒಳಗೆ ಬರುವಂತೆ ಮಾಡಿದ. ಆಕ್ಟಿವಿಟಿ ಶುರು ಆಯಿತು. ಒಂದು ನಂಗಟ್ ಸಾಕು ಅಂತ ಹೇಳಿದೆ. ಸರಿ, ಈ ಪಾಪ ಅಂತ ಮಾಡ್ತೀವಲ್ಲ, ಪಾಪ ಯಾರು ಮಾಡೋದು? ಈ ಮಣ್ಣಿನ ದೇಹವೋ ಒಳಗಿರುವ ದೇವರ ಆತ್ಮವೋ? ಅಂದ್ರೆ ದೇವರ ಆತ್ಮ ಮಾಡಲಿಕ್ಕೆ ಇಲ್ಲ, ಈ ಮಣ್ಣಿನ ದೇಹ ಮಾಡುತ್ತಾ? ಮಾಡಲ್ಲ. ಪಾಪ ಯಾರೋ ಮಾಡೋದು ಅಂತ ಕೇಳಿದ್ರೆ ಹೀಗ್ ನೋಡ್ತಾನೆ, ನೋ ನೋ ಮ್ಯಾನ್, ಏನಿನ್ನ ಮ್ಯಾನ್ ಎಲ್ಲಿ, ಮ್ಯಾನ್ ಅಂದ್ರೆ ಎರಡೇ ಕೂತಿರೋದು, ಒಂದು ಮಣ್ಣಿನ ಗೊಂಬೆ, ಒಳಗೆ ದೇವರ ಆತ್ಮ, ಅಷ್ಟು ಬಿಟ್ರೆ ಇನ್ನಲ್ಲ. ಕೊನೆಗೆ ಹೇಳ್ತಾರೆ ಅವರು, ಏನದು, ನೀನು ಇಡೀ ಜೀವನ ಬದುಕಿರ್ತೀಯಲ್ಲ, ಸತ್ತ ಮೇಲೆ ನಿನ್ನೊಳಗಿರುವ ದೇವರ ಆತ್ಮ ಮೇಲೆ ಹೋಗ್ಬಿಡುತ್ತೆ, ನೀನಿಲ್ಲೇ ಇರುತ್ತೀಯ ಅಂದ್ರು. ಅಂದ್ರೆ ನಾನು ಅಂದ್ರೆ ಏನು ಅಂತ ಕೇಳಿದೆ. ಅದೇ ದೇಹ, ದೇಹವೇ ನೀನು. ಹೌದಾ? ಮತ್ತೆ ನಾನೆಲ್ಲಿರಬೇಕು ಅಂದ್ರೆ ಸಮಾಧಿಯಲ್ಲಿ ಇರ್ತೀಯಲ್ಲ ಭೂತ ಆಗ್ತಾರೆ ಸಮಾಧಿಯಲ್ಲಿ ಇರ್ತೀಯ ಮತ್ತೆ ನಂಗೆ ಮತ್ತೆ ಇನ್ನೊಂದು ಜನ್ಮ ಇಲ್ಲ ಪುನರ್ಜನ್ಮ ನನಗೆ ಇಲ್ಲೇ ಇಲ್ಲ ಸಮಾಧಿಯಲ್ಲೇ ಇರ್ತೀಯ ಅಂದ್ರು ಹೌದಾ ಎಲ್ಲಾ ಪ್ರಳಯ ಬಂದ ಕಾಲಕ್ಕೆ ದೇವರು ಒಬ್ಬ ದೇವದೂತನನ್ನ ಕಳಿಸ್ತಾನಂತೆ ಅವರು ಬಂದು ಆ ಶಂಕರ್ತರ ಊದ್ತಾನಂತೆ ಊದಿದ್ರೆ ಅವಾಗ ಹೇಳ್ತಾನೆ ನೀವೆಲ್ಲ ಹೇಳ್ತೀರಾ ನಾನ ಯಾರು ಸಮಾಧಿಯಲ್ಲಿ ಇರ್ತೀಯಲ್ಲ ನೀನೇ ಹೇಳ್ತೀಯ ಏನಿನ್ನ ಈ ಜಡವಾದ ಶರೀರವನ್ನ ನೀನು ಅಂತ ಕರೆದು ಅದಕ್ಕೊಂದು ಸದ್ಗತಿ ಅಂತ ಹೇಳಿ ಇಲ್ಲದ ಕಲ್ಪನೆಯ ಕಟ್ಟೆ ಆ ಮತಗಳೆಲ್ಲ ಆಚಾರ್ಯರ ಮತ ನನ್ನ ತಲೆಯಲ್ಲಿ ಬಂದ ಮೇಲೆ ಈ ದೆವ್ವ ಎಲ್ಲ ಬಿಟ್ಟು ಹೋಗುತ್ತೆ ಇದನ್ನ ನೋಡಿದ ಮೇಲೆ ಅಪ್ಪ ನಮ್ಮ ಮತ ಎಂಥದ್ದಯ್ಯ ಈ ದೆವ್ವಗಳೆಲ್ಲ ಬಂದು ಕೂತಿವೆ ಖುಷಿಯೋ ಖುಷಿ ಯಾಕೆ ಹೇಳಿದೆ ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯ ಅಮೃತಮಷ್ಟತೆ ತಪ್ಪು ಮತಗಳನ್ನು ಸರಿಯಾಗಿ ತಿಳಿದು ಸರಿಯಾದ ಮತವನ್ನು ಸರಿಯಾಗಿ ತಿಳಿದಾಗಲೇನೆ ನಮಗೆ ಮೋಕ್ಷ ಅವಾಗ ಇಷ್ಟೆಲ್ಲ ಆದ್ಮೇಲೆ ಒಬ್ಬರು ಮಹಾನುಭಾವರು ಕರ್ನೂಲಿಗೆ ಬಂದಿದ್ರು ಅವರ ಹೆಸರು ವಾಲ್ಕೊಂಡ ನರಸಿಂಹಾಚಾರ್ಯರು ಅಂತ ಉತ್ತರಾಘಡದ ದೊಡ್ಡ ಪಂಡಿತರು ಸತ್ಯಜ್ಞಾನ ಶಿಷ್ಯರು ಅವರ ಹತ್ರ ಹೋದೆ ಚಿಕ್ಕ ಚಿಕ್ಕ ಹುಡುಗರು ನಾವೆಲ್ಲ ಹೋಗಿ ಕೇಳಿದೆ ಸ್ವಾಮಿ ನಾನೇನೋ ಉದ್ಯೋಗ ಮಾಡ್ತಾ ಇದ್ದೀನಿ ಸಂಶಯ ಬಂತು ಹೀಗೆ ಹೋಗಿ ತಿಳ್ಕೊಂಡು ಬಂದೆ ಹೀಗೆ ಅಂದೆ ಅವರಂದ್ರು ಏನೇನು ಓದಿದ್ದೀನಿ ಈ ಕುರಾನಲ್ಲಿ ಅಂದ್ರು ಆ ಪಂಕ್ತಿ ಓದಿದೆ ಅವರಂದ್ರು ತಪ್ಪೇ ಕೊತ್ತೀಯೋ ಅಂದ್ರು ನಂಗೆ ಅರ್ಥ ಆಗಿಲ್ಲ ಆ ಪಂಕ್ತಿ ಆಗಿಲ್ಲ ಅಂತ ಕುರಾನ್ನಾಗಿರೋ ಪಂಕ್ತಿ ಅವ್ರು ಹೇಳಿದ್ರು ನನಗೆ ಶಾಕ್ ಆಯ್ತು ನಿಮ್ಗೆ ಗೊತ್ತು ಸ್ವಾಮಿ ನಾನು ಓದಿದ್ನು ಅದರಲ್ಲಿ ಏನಿದೆ ಅಂತ ಓದಿದೆ ಏನೂ ಇಲ್ಲ ಅಂತ ಕೇಳಿಕೊಂಡೆ ಅವಾಗಂದ್ರು ತತ್ವಾಭಿಮಾನಿಗಳು ಪ್ರೇರಣೆ ಮಾಡಿ ನಿನ್ನ ಕರ್ಕೊಂಡು ಹೋಗಿದ್ದಾರೆ ಅವರೇ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಚೂರು ಆಚೆ ಈಚೆ ಆಗಿದ್ರೆ ನೀನು ಮೇಲೆ ತೆಗೆದು ಗಡ್ಡ ಬೆಳೆಸ್ತಾ ಇದ್ದಿ ಅಂದ್ರು ಮುಸ್ಲಿಂ ಆಗ್ಬಿಡ್ತಾ ಇದ್ದಿ ಆಚಾರ್ಯರು ರಕ್ಷಣೆ ಮಾಡಿದ್ದಾರೆ ನಿನ್ನ ಶಾಸ್ತ್ರಕ್ಕಲ್ಲಿ ಹೋಗು ಅಂದ್ರು ಯಾಕೆ ಹೇಳಿದೆ ಅದನ್ನೇ ಹೇಳ್ತಾ ಇದ್ದಾರೆ ಈ ಜೀವನಿಗೆ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ಜೀವವೆಂಬ ಪ್ರತ್ಯೇಕ ಇದ್ದಾನೆ ಸಾವೆನ್ನುವುದು ಶರೀರಕ್ಕೆ ಬರ್ತಾ ಇದೆ ಜೀವ ಹುಟ್ಟಲ್ಲ ಸಾಯಲ್ಲ ಅಂದ್ರೆ ಇಲ್ಲದ ಜೀವ ಬರೋದಾಗಲಿ ಇದ್ದ ಜೀವ ಹೊರಟೋಗೋದಾಗಲಿ ಆಗಲ್ಲ ಯಾವಾಗೂ ಇರ್ತಾನೆ ಜೀವ ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಕದಾಚಿತ್ ನಾಯಂ ಭೂತ್ವ ಭವಿತಾವ ನಭೂಯ ಇಲ್ಲಿ ಹೇಳ್ತಾ ಇದ್ದಾರೆ ಅವನು ಇಲ್ಲ ಅಂಬೋದು ಆಗೋದೇ ಇಲ್ಲ ಯಾಕೆ ನನ್ನ ಪ್ರತಿಬಿಂಬ ಜೀವ ನಾನು ಯಾವಾಗಿರ್ತೀನಾದ್ದರಿಂದ ಜೀವ ಇಲ್ಲ ಅಂತ ಇಲ್ಲ ಕೊನೆಗೆ ಹೇಳ್ತಾರೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರಹ ಅಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಈ ಜೀವ ಹೇಗೆ ಹಳೇ ಬಟ್ಟೆಗಳನ್ನ ಬಿಟ್ಟು ಹೊಸ ಬಟ್ಟೆಯನ್ನ ಹಾಕೊಳ್ತಾನೋ ಜೀರ್ಣವಾದ ವಸ್ತ್ರಗಳನ್ನ ಹಾಗೆ ಈ ಜೀರ್ಣವಾದ ಶರೀರವನ್ನ ಬಿಟ್ಟು ಹೊಸ ವಸ್ತ್ರಗಳನ್ನ ಅಂದ್ರೆ ಶರೀರವನ್ನ ಜೀವ ಪಡೀತಾನೆ ಹೇಗೆ ಸ್ವತಂತ್ರವಾಗಿ ಅಲ್ಲ ದೇವ ಕೊಟ್ರೆ ಅದೇನ್ರಿ ಶರೀರ ಹೋದ್ರೆ ಇನ್ನೊಂದು ಶರೀರ ಬರಲೇಬೇಕಲ್ಲ ಸ್ವಾಮಿ ಸಂಕಲ್ಪ ಇದ್ರೆ ಅಂದ್ರು ಆಶ್ಚರ್ಯ ಸ್ವಾಮಿ ಸಂಕಲ್ಪ ಇಲ್ದಿದ್ರು ಕೂಡ ಸತ್ತ ಮೇಲೆ ದೇಹ ಬರಬೇಕಲ್ಲ ಅಂದ್ರೆ ಬರಬೇಕಾಗಿಲ್ಲ ಪಿಶಾಚ ಕೂತಿರ್ಬೋದು ದೇಹ ಬರಲೇಬೇಕು ಅಂತ ಕಂಪಲ್ಷನ್ ದೇವರ ಹತ್ರ ಡಿಮ್ಯಾಂಡ್ ಮಾಡ್ಲಿಕ್ಕಿಲ್ಲ ಅಲ್ವಾ ದೇವರಿಗೆ ಸಂಕಲ್ಪ ಸಾಯಿಸಿದ ಸತ್ತ ಮೇಲೆ ದೇಹ ಕೊಡು ಇಲ್ಲ ಇಲ್ಲೇ ಕೂತಿರು ಅಂದ್ರು ತಿರುಗ್ತಾ ಕೂತಿರ್ಬೇಕು ಚೋಳರಾಜನಿಗೆ ಕೊಟ್ರಲ್ಲ ಪಿಶಾಚೋ ಭವ ದುರ್ಬುದ್ಧೆ ಮದ್ದುಃಖಾಧಾನ ಕರ್ಮಣ ನನಗೆ ದುಃಖ ಕೊಟ್ಟಿದ್ದಾಗ ಪಿಶಾಚಿ ಆಗು ಅಂದ್ರು ಪಿಶಾಚಿ ಎಷ್ಟು ಕಾಲ ಏ ಸ್ವಲ್ಪ ಕಾಲ ಎಷ್ಟು ಈ ಕಲ್ಪ ಮುಗಿಯುವವರೆಗೆ ಇರು ಸಾಕು ಅಂದ್ರು ಅಷ್ಟು ಕಾಲ ಪಿಶಾಚಿ ಆಗಿರ್ಬೇಕು ಇರ್ಲಿ ಬಿಡ್ರಿ ವಿಶಾಚಿ ಆಗಿದ್ರೆ ಇನ್ನ ಫೆಸಿಲಿಟಿ ಬಸ್ ಟಿಕೆಟ್ ಇಲ್ಲ, ಯಾವುದೂ ಇಲ್ಲ, ಎಲ್ಲಿಗೆ ಬೇಕಾದ್ರೆ ಹಾರ್ಕೊಂಡು ಹೋಗ್ಬೋದು ಅಲ್ವಾ. ಶ್ರೀರಂಗಕ್ಕೆ ಬರಬೇಕಾದ್ರೆ ಓ ಟ್ರೈನ್ ಬುಕ್ ಮಾಡಬೇಕು, ತತ್ಕಾಲ ಯಾವುದೂ ಇಲ್ಲ, ತತ್ಕಾಲಕ್ಕೆ ಹಾರಿ ಬರ್ಬೋದು ಅಂದ್ರೆ ಹಾಗೇನು ಇಲ್ಲ. ಪಿಶಾಚಿ ದೇಹದಲ್ಲಿ ಪಿಶಾಚಿ ಆಗಿದ್ದಾಗ ಹಸಿವೆ ಇರುತ್ತೆ, ಬಾಯಾರಿಕೆ ಇರುತ್ತೆ, ದೇಹ ಇರಲ್ಲ, ಎದುರಿಗೆ ಕಾಣಿಸುತ್ತೆ, ತಿನ್ಲಿಕ್ಕೆ ದೇಹ ಇರಲ್ಲ, ಇಂಥ ದುಃಖ. ಅಂದ್ರೆ ದೇಹ ಸ್ವಾಮಿ ಕೊಟ್ರೆ ಉಂಟು, ಇಲ್ಲದಿದ್ರೆ ಇಲ್ಲ. ಹೆಜ್ಜೆ ಹೆಜ್ಜೆಗೂ ಜೀವನ ಅಸ್ವಾತಂತ್ರ್ಯವನ್ನು ಹೇಳ್ತಾ ಬರ್ತಾ ಇದ್ದ. ನೈನಂ ಛಿಂದಂತಿ ಶಸ್ತ್ರಾಣಿ, ನೈನಂ ದಹತಿ ಪಾವಕಃ, ನೈಚೈನಂ ಕ್ಲೇದಯಂತ್ಯಾಪಃ, ನಶೋಷಯತಿ ಮಾರುತಃ. ಈ ಜೀವನನ್ನ ನೈನಂ ಛಿಂದಂತಿ ಶಸ್ತ್ರಾಣಿ, ಶಸ್ತ್ರಗಳು ಜೀವನನ್ನ ಏನು ಮಾಡಲಿಕ್ಕಾಗಲ್ಲ, ಕತ್ತರಿಸಿದ್ರೂ ಏನು ಆಗಲ್ಲ, ಹಾಗೆ ಬೆಂಕಿಯಲ್ಲಿ ಸುಡ್ಲಿಕ್ಕೆ ಆಗಲ್ಲ, ಹಾಗೆ ನೀರಿನಲ್ಲಿ ತೊಯಿಸಲಿಕ್ಕೂ ಆಗಲ್ಲ, ಹಾಗೆ ಗಾಳಿಯಿಂದ ಒಣಗಿಸಲಿಕ್ಕೂ ಆಗಲ್ಲ ಅಂದ್ರು. ಅವ ಸಂಶಯ ಬರುತ್ತಾ ಇಲ್ವಾ? ಯಾವ್ದು ಹೇಳಿ? ಬಂದೇ ಇಲ್ಲಲ್ಲ. ನಿತ್ಯ ಗುರುಮಂತ್ರ ಮಾಡ್ತೀರಲ್ಲ, ಗುರುಮಂತ್ರ ಮಾಡೋ ಕಾಲಕ್ಕೆ ಪಾಪ ಪುರುಷನನ್ನ ಒಣಗಿಸಿ ಸುಟ್ಟು ಹೊರಗಾಗ್ತೀವಿ ಅಂದ್ರೆ ತಿಳುವಳಿಕೆ ಹೇಗಿರಬೇಕು? ಆ ಪಾಪ ಪುರುಷನು ಜೀವ ಹೌದೋ ಅಲ್ವೋ? ಅವನನ್ನ ಒಣಗಿಸಲಿಕ್ಕಾಗತ್ತಾ? ಅವನನ್ನ ಸುಡಲಿಕ್ಕಾಗತ್ತಾ? ಅವನನ್ನ ಏನಾದ್ರೂ ಮಾಡಲಿಕ್ಕಾಗತ್ತಾ? ಮತ್ತೆ ಕೃಷ್ಣನೇ ಹೇಳುತ್ತಾನೆ, ದಿನ ಹಾಗೂ ಗುರುಮಂತ್ರ ಕೊಟ್ಟಿದ್ದೆ ಕೊಟ್ಟಿದ್ದು ಮಾಡಿದ್ದೆ ಮಾಡಿದ್ದು ತಿಳ್ಕೊಂಡಿದ್ದೇನು, ಅವನನ್ನೇ ಸುಟ್ಟುವು ಅಂತ. ತಪ್ಪು ತಿಳ್ಕಲ್ವಾ? ಅದಕ್ಕೆ ಹೇಳ್ತಾರೆ, ಅವನ ಶರೀರವನ್ನ ಒಣಗಿಸಿದ್ದು, ಅವನ ಶರೀರ ಸುಟ್ಟದ್ದು, ಆ ಸುಟ್ಟ ಬೂದಿ ಸಹಿತ ಅವನನ್ನು ಹೊರಗಾಕಿದ್ದು. ಅವನಿಗೆ ಎಷ್ಟು ಫೆಸಿಲಿಟಿ ದೇವರು ಕೊಟ್ಟಿದ್ದಾರೆ. ಹೋಗಿ ಕೂತಿರ್ತಾನೆ, ಒಂದು ಗಂಟೆಗೆಲ್ಲ ಮತ್ತೆ ಒಳಗೆ ಬರ್ತಾನೆ ವಿತ್ ಫ್ರೆಶ್ ದೇಹ, ಚೆನ್ನಾಗಿ ಬಂದ್ಬಿಡ್ತಾನೆ. ಅದಕ್ಕೆ ನಮ್ಮಲ್ಲಿ ಬೆಳಿಗ್ಗೆ ಗುರುಮಂತ್ರ ಮಾಡಿಕೊಂಡರೂ ಕೂಡ ಮತ್ತು ಸಂಜೆಗೆ ಸಂಧ್ಯಾವಂದನ ಇತ್ಯಾದಿಗಳು ಮಾಡಬೇಕಾದರೆ ಮತ್ತ ಸ್ನಾನಾದಿಗಳು ಮಾಡಿ ಸಂಜೆ ಪೂಜೆ ಮಾಡಬೇಕಾದ್ರೆ ಗುರುಮಂತ್ರ ಮಾಡಿಕೋಬೇಕು. ಗುರುಮಂತ್ರ ಮಾಡದೆ ಪೂಜೆ ಮಾಡಲಿಕ್ಕಿಲ್ಲ, ಸಂಜೆ ಪೂಜಾದಿಗಳು ಮಾಡಬೇಕಾದ್ರೆ. ಯಾಕೆ ಅಂದ್ರೆ ಮತ್ತ ಸೇರಿಕೊಳ್ತಾನಂತೆ, ಬಹಿರ್ದೇಶಕ್ಕೆ ಹೋದ್ರೆ ಸಾಕು ಬರ್ತಾನಂತ. ಅದನ್ನ ಹೇಳ್ತಾ ಇದ್ದಾರೆ. ತದನಂತರ ಮುಂದೆ ಈ ಜೀವನ ಕುರಿತು ಚೆನ್ನಾಗಿ ತಿಳಿಸಿಕೊಡುತ್ತಾ ಮುಂದೆ ಹೇಳ್ತಾರೆ, ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ, ಅವ್ಯಕ್ತ ನಿಧನಾನ್ಯೇವ ತತ್ರಕ ಪರಿದೇವನ. ಅಲ್ಲಿ ಪ್ರಶ್ನೆ ಬಂತು, ಸ್ವಾಮಿ ಜೀವರಿಗೆ ಸಾಯಿ ಇಲ್ಲ, ಸಾವಿಲ್ಲ, ಗೊತ್ತಾಯಿತು. ಜಾತಸ್ಯ ಹಿ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಸ್ಯ ಚ. ತಸ್ಮಾತ್ ಅಪರಿಹಾರ್ಯೇ ಅರ್ಥೇ ನತ್ವಂ ಶೋಚಿತು ಅರ್ಹಸಿ. ಹುಟ್ಟಿದವ ಸಾಯಲೇಬೇಕು, ಸತ್ತವ ಹುಟ್ಟಲೇಬೇಕು, ಇದು ಪರಿಹಾರವಿಲ್ಲದ ಕಾರ್ಯ, ಆಗ್ಲೇಬೇಕು. ಅದಕ್ಕಾಗಿ ಯಾಕೆ ಅಳ್ತೀಯ ಅಂದರೆ, ಈ ಅರ್ಜುನನ ತಲೆಯಲ್ಲಿ ಏನೇನು ಪ್ರಶ್ನೆಗಳು ಬರ್ತಾ ಇವೆ ಅದನ್ನ ಕೃಷ್ಣ ಮೊದಲೇ ತಾನೇ ಆ ಪ್ರಶ್ನೆ ಹಾಕಿ ಉತ್ತರ ಕೊಟ್ಬಿಡ್ತಾ ಇದ್ದಾನೆ. ಹೇ ಅರ್ಜುನ, ನಮ್ಮವರು ಸಾಯಲ್ಲ ಅಂತ ಹೇಳಿದ್ಯಾ ಕೃಷ್ಣ, ಬಹಳ ಚೆನ್ನಾಗಿದೆ. ಈ ಶರೀರ ಹೋಗ್ಬಿಡುತ್ತಲ್ಲ ಅವರಿಗೆ, ಈ ಶರೀರ ಹೋಗ್ಬಿಡುತ್ತಲ್ಲ, ಅದಕ್ಕೆ ದುಃಖ ಅಂದ್ರೆ ಶರೀರ ಅಂಬುದು ಹೋಗ್ಲೇಬೇಕಯ್ಯ, ಯಾರು ದುಃಖ ಪಡ್ತೇನೆ? ನೀನು ಕೊಲ್ದಾಂಗಿರೋ ಸತ್ತೆ ಹೋಗುತ್ತೆ, ತಾನಾಗಿಯೇ ತುಂಡು ತುಂಡಾಗಿ ಹೋಗುತ್ತೆ, ಪುಡಿ ಪುಡಿಯಾಗಿ ಹೋಗುತ್ತೆ, ಆದ್ರಿಂದ ಅದಕ್ಕಾಗಿ ದುಃಖ ಪಡಬೇಡ. ಚೆನ್ನಾಗಿದೆಯಲ್ವಾ ಗೀತಾ? ಆದರೆ ಕೃಷ್ಣ ಹೇಳೋ ಮಾತು ಎಲ್ಲಿ ಅಂದರೆ, ತಿಳಕೊಂಡು ಸುಮ್ಮನೆ ಕೂಡಬೇಡ. ನಾವು ಕೇಳಿದ್ವಿ ಇವಾಗ, ಯಾರಿಗೆ ಗೊತ್ತಿಲ್ಲ ಹೇಳಿದ್ರೆ ನಿಮ್ಗೆ, ನೀವೆಲ್ಲ ಎಕ್ಸ್ಪರ್ಟ್ಸ್ ಗೀತಾದಲ್ಲಿ, ಇವಾಗ ಎಲ್ಲ ಗೊತ್ತು, ನಾನು ಹೇಳ್ತಾ ಇರೋ ಶ್ಲೋಕಗಳೆಲ್ಲ ಹೇಳ್ಬಿಡ್ತಾ ಇದ್ದೀರಾ, ನಂಗೆ ಆಶ್ಚರ್ಯ ಆಗ್ತಾ ಇದೆ. ಏನ್ ಹೇಳ್ಬೇಕಪ್ಪ ಇವರಿಗೆ? ಒಂದು ಉಳಿದಿತ್ತು ಅದು ಹೇಳೋಣ ಅಂತ ಮಾಡಿದಷ್ಟು, ಏನಿಲ್ಲ. ಆ ಗೊತ್ತಿದ್ದನ್ನ ಅಪ್ಲೈ ಮಾಡಲ್ಲ. ಏನ್ ಅಪ್ಲೈ ಮಾಡಬೇಕ್ರಿ ಇದರಲ್ಲಿ? ಏನೋ ಕೃಷ್ಣ ಹೇಳಿದ, ಏನು ಹುಟ್ಟಿದವನಿಗೆ ಸಾವು ಕಚ್ಚಿದ, ಸತ್ತವನಿಗೆ ಹುಟ್ಟು ಕಚ್ಚಿದ. ಇದರಲ್ಲಿ ಏನ್ ಅಪ್ಲೈ ಮಾಡಬೇಕಪ್ಪ, ತಿಳ್ಕೊಂಡ್ರೆ ಸಾಕಷ್ಟೇ, ತಿಳ್ಕೊಂಡು ಬಿಟ್ರೆ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಇದು ದೊಡ್ಡ ಮಂತ್ರ, ಕೃಷ್ಣ ಹೇಳಿದ್ದು ಮಂತ್ರ. ಮನನಾಥ ತ್ರಾಯತೆ ಇತಿ, ಇದನ್ನ ಮನನ ಮಾಡಬೇಕಂತ ನಿತ್ಯ. ಏನು ದೊಡ್ಡ ಮಂತ್ರ ಇದು, ನಾನು ಹುಟ್ಟಿದ್ದೇನೆ, ಈ ಶರೀರ ಸ್ವಾಮಿ ಕೊಟ್ಟಿದ್ದಾನೆ, ಸಾವು ಖಚಿತ, ಸಾವು ಖಚಿತ ಅಂತ ನಾವು ನಿತ್ಯವೂ ಈ ಮಂತ್ರವನ್ನ ಸದಾಕಾಲ ನೆನಪಿಟ್ಟುಕೋಬೇಕಂತೆ. ಅದನ್ನ ಆದಷ್ಟು ಆದಷ್ಟು ನಮ್ಮ ಸಾವನ್ನ ನೆನೆಸಿಕೊಳ್ತಾ ಇದ್ರೆ ಅವಾಗೇನಾಗುತ್ತೆ ಅಂದ್ರೆ ಶರೀರದ ಮೇಲೆ ವ್ಯಾಮೋಹ ಬಿಟ್ಟು ಹೋಗ್ತಾ ಬರುತ್ತೆ. ಆಫೀಸಲ್ಲಿ ಒಬ್ಬನಿದ್ದಾನೆ, ಆಫೀಸರ್ ಹತ್ರ ಬಂದ, ನಾನು ರಿಸೈನ್ ಮಾಡ್ತೀನಿ ಅಂದ. ಆಫೀಸರ್ ಅಂದ, ಏ ಬೇಡಪ್ಪ, ಆಫೀಸಲ್ಲಿ ಸ್ಟಾಫ್ ಕಡಿಮೆ ಇದ್ದಾರೆ, ಮಾಡಬೇಡ ಅಂತ ಹೇಳ್ದ. ಹೊಟ್ಟೋದ. ಮಾರನೇ ದಿನ ಬಂದ, ಮತ್ತ ಹೇಳ್ದ, ನಾ ರಿಸೈನ್ ಮಾಡ್ತೀನಿ ಅಂದ. ಮತ್ತು ಬೇಡ ಅಂದ. ಒಂದು ವರ್ಷ ಆಯ್ತು, ದಿನ ಬರೋದು ಹೇಳೋದು ಬರೋದು ಹೇಳೋದು. ಆಫೀಸರಿಗೆ ಸಕಾಗಿ ಹೋಗಿತ್ತು. ಒಂದು ದಿವಸ ಬಂದ, ನಾ ಹೋಗ್ತಾ ಇದ್ದೀನಿ, ಹೊರಟೆ ಬಿಟ್ಟ. ಆಫೀಸರ್ ಹತ್ತಿಲ್ಲ, ಹೇಗೂ ಹೋಗ್ತಾನೆ, ಹೋದ. ಅರ್ಥ ಆಯ್ತಾ? ಈ ಶರೀರ ಹೋಗತ್ತೆ 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 ಅಂದುಕೊಳ್ತಾ ಇದ್ರೆ ಸತ್ತಾಗ ಜೀವನಿಗೆ ದುಃಖ ಇರಲ್ಲಂತೆ. ಅರ್ಥ ಆಯ್ತಾ? ಇನ್ನ ಆಗಿಲ್ಲ, ಹೇಳ್ತೇನೆ. ಗರುಡ ಪುರಾಣ ಹೇಳುತ್ತೆ, ಸಾಯೋ ಕಾಲಕ್ಕೆ ಜೀವನಿಗೆ ದುಃಖ ಆಗುತ್ತೆ. ಎಷ್ಟು ದುಃಖ ಆಗುತ್ತೆ ಅಂದ್ರೆ ಶತವೃಶ್ಚಿಕದಷ್ಟಸ್ಯ ಯಾ ಪೀಡಾ ಸಾನುಭೂಯತೆ. ನೂರು ಚೇಳು ಏಕಕಾಲದಲ್ಲಿ ಕಡಿದ್ರೆ ಎಷ್ಟು ನೋವಾಗಬೇಕೋ ಅಷ್ಟು ನೋವು ಪ್ರಾಣ ತೆಗೆಯೋ ಕಾಲಕ್ಕೆ ಕ್ಷಣ ಕ್ಷಣಕ್ಕೆ ಪಡ್ತಾನಂತೆ ಜೀವ. ಅವಾಗ ಅಯ್ಯಪ್ಪ ಇಷ್ಟಿದೆಯಾ ಅಂದುಕೊಂಡ್ರೆ ಶಾಸ್ತ್ರ ಹೇಳ್ತಾ ಇದೆ, ಯಾರಾದರೆ ಕೃಷ್ಣ ಹೇಳಿದ ಈ ಮಂತ್ರವನ್ನ ಜಪ ಮಾಡತಾರೋ, ಈ ಶರೀರ ಹೋಗುವುದು ಖಚಿತ ಖಚಿತ ಖಚಿತ. ಹರೆ, ನೀ ಕೊಟ್ಟದ್ದು ಯಾವಾಗಾದ್ರೂ ಹೋಗುತ್ತೆ. ಇಷ್ಟೆಲ್ಲ ಅರ್ಥ ಹೇಳಬೇಕಂದ್ರೆ ತುಂಬಾ ಟೈಮ್ ಆಗುತ್ತಲ್ಲ, ಅದನ್ನ ಒಂದು ಮಾತಲ್ಲಿ ಹೇಳಿದ್ರು, ನಿನ್ನಧೀನ 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 ಮಂತ್ರ ಅಂದ್ರೆ ಇದು ಯಾವಾಗಾದ್ರೂ ಹೋಗುತ್ತೆ ಯಾವಾಗಾದ್ರೂ ಹೋಗುತ್ತೆ ಅಂತ ಒಳಗೆ ಅಪ್ಲಿಕೇಶನ್. ನಿನ್ನಧೀನ ನಿನ್ನಧೀನ ಅಂತ ಚಿಂತನೆ ಮಾಡ್ತಾ ಇದ್ರೆ ಆ ಚಿಂತನೆಯಿಂದ ಶರೀರದ ಮೇಲೆ ಇದು ಯಾವಾಗಾದ್ರೂ ಹೋಗುತ್ತೆ ಯಾವಾಗಾದ್ರೂ ಹೋಗುತ್ತೆ ಹೇಳಿ 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 ಇದು ಹೋಗ್ಲೇಬಾರದು 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 ಎಂಬ ಆ ಒಳಗಿನ ಇಂಟೆನ್ಷನ್ ಕತ್ತರಿಸಿ ಹೋಗ್ತಾ ಬರುತ್ತೆ, ಕನ್ಫರ್ಮೇಶನ್ ಬರುತ್ತೆ, ಹೋಗೇ ಹೋಗುತ್ತೆ ಅಂತ. ಅದರಿಂದ ಏನಾಗುತ್ತೆ ಅಂತ ಕೇಳ್ತೀರಾ? ಆಶ್ಚರ್ಯ ನೋಡಿ, ಸಾಯೋ ಕಾಲಕ್ಕೆ ನೂರು ಚೇಳು ಕಡೆದ ನೋವು ಆಗಲ್ಲಂತೆ. ಪ್ರಾಕ್ಟಿಕಲ್ಲಿ ಅಪ್ಲೈ ಮಾಡಿದ್ದಕ್ಕೆ ಸತ್ತಾಗ ಜ್ಞಾನಿಗಳಿಗೆ ನೋವಿಲ್ಲದೆ ಹೋಗ್ತಾರೆ, ನಾವು ನರಳೆ ನರಳಿ ಸಾಯ್ತೇವೆ. ಕಾರಣ ಏನಯ್ಯ? ಶರೀರದ ಮೇಲೆ ಅಭಿಮಾನ. ಈ ಶರೀರದ ಮೇಲೆ ಅಭಿಮಾನ ಹೋಗ್ಬೇಕಂದ್ರೆ ಏನ್ ಮಾಡಬೇಕು? ಗೀತಾ ಪ್ರವಚನ ಆದಾಗ ಮಾತ್ರ ಹೌದಂತ ನೋಡ್ರಿ. ಕೃಷ್ಣ ಹೇಳಿದ, ಜೀವನಿಗೆ ಸಾವೇ ಇಲ್ಲಂತೆ, ಶರೀರ ಹೋಗುತ್ತಂತೆ, ಅಂತೆ ಕಂತೆ ಅಂತ ಹೇಳಿ ಮನೆಗೆ ಹೋದ್ರೆ ಹಾಗೆ ಕೊಟ್ಟಿರುತ್ತೆ. ಅದಕ್ಕೆ ಈ ಮಂತ್ರ ಸದಾ ಚಿಂತನೆ ಬರಬೇಕು. ಅದಕ್ಕೆ ಹೇಳ್ತಾರೆ ಇದು ಚಿಂತನೆ ಹೇಗೆ ಬರಬೇಕು? ಇಷ್ಟೆಲ್ಲ ಅರ್ಥ ಇಟ್ಟುಕೊಂಡು ಒಂದು ಮಾತು, ನಿನ್ನಧೀನ ಹರಿಯೇ. ಅದಕ್ಕೆ ದಾಸರ ಅಂತಾರೆ, ಮಡದಿ ಮಕ್ಕಳು ನಿನ್ನಾಧೀನ, ಒಡವೆ ವಸ್ತ ನಿನ್ನಾಧೀನ, ಕೊನೆಗೆ ನಾನೇ ನಿನ್ನಾಧೀನ. ಅಂದ್ರೆ ಮಡದಿ ಮಕ್ಕಳು ನಿನ್ನಾಧೀನ ಯಾವಾಗಾದ್ರೂ ಹೋಗ್ತಾರೆ, ಒಡವೆ ವಸ್ತ ನಿನ್ನಾಧೀನ ಯಾವಾಗಾದ್ರೂ ಹೋಗುತ್ತೆ, ಕೊನೆಗೆ ನಾನೇ ಯಾವಾಗಾದ್ರೂ ಹೋಗ್ತೇನೆ. ಒಳಗೆ ಅಪ್ಲಿಕೇಶನ್ ಇದು, ಮೇಲ್ನೋಟಕ್ಕೆ ನಿನ್ನಾಧೀನ ನಿನ್ನಾಧೀನ ಅಂತ ಹೇಳ್ತಾ ಇದೆ, ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಾ ಇಲ್ಲ, ಅಷ್ಟೇ ತಲೆ ಕೂತಿದ್ದರು. ಅದನ್ನ ಸದಾ ಚಿಂತನೆ ಮಾಡಿದವರಿಗೆ ಕೊನೆ ಕಾಲದಲ್ಲಿ ದುಃಖ ಇರಲ್ಲ. ಇನ್ನೊಂದಿದೆ, ದೇಹ ಬಿಟ್ಟು ಬಿಡೋ ಕಾಲಕ್ಕೆ ಪ್ರಾಣ ತೆಗೆಯೋ ಕಾಲಕ್ಕೆ ನೂರು ಚೇಳು ಕಡದ ನೋವು ಬಂದರೆ ಹೊರಗೆ ಹಾಕಿದ ಮೇಲೆ ಆ ಶರೀರದ ಮೇಲೆ ಅವನಿಗೆ ಅಭಿಮಾನ ಎಷ್ಟಿರುತ್ತೆ? ಮೊನ್ನೆ ಮೊನ್ನೆ ಕಟ್ಟಿದ ಮನೆ, ಒಂದು ವರ್ಷವೋ ಹತ್ತು ವರ್ಷವೋ ಆಯಿತು ಮನೆಯಾಗಿದ್ದು, ಇದ್ದಕ್ಕಿದ್ದಂತೆ ಮಾರಬೇಕಾಗಿ ಬಂತು. ಮನೆ ನೋಡಿ ನೋಡಿ ಹೋಗ್ತಾ ಇರ್ತಾರೆ, ನಮ್ಮನೆ ನಮ್ಮನೆ ಅಂತ. 10 ವರ್ಷ ಇದ್ರೇನೆ ಇಷ್ಟು ಅಭಿಮಾನ ಇದ್ರೆ 70-80 ವರ್ಷ ಇದರಲ್ಲೇ ಕೊಳತು ಕೂತಿರ್ತೀವಲ್ಲ, ಎಷ್ಟು ಅಭಿಮಾನ ಇರಬೇಕು ಇದ್ರ ಮೇಲೆ ಅಲ್ವಾ? ಅಭಿಮಾನ ಕೂತಿರುತ್ತೆ, ಒಳಗೆ ಹೋಗ್ಲಿಕ್ಕೆ ಪ್ರಯತ್ನ ಸೆಳಿತಾ ಇರ್ತಾರೆ ಯಮದೂತರು, ಬಿದ್ದಿರಲ್ಲೇ ಅಂತೇಳಿ. ಅವಾಗೇನಾಗುತ್ತೆ ಅಂದ್ರೆ ನಾವ ಎಲ್ಲರೂ ಬೀದಿಯಲ್ಲಿ ಹೇಳ್ತಾರೆ, ಬೇಗ ತಗೊಂಡೋಗ್ರಿ ಊಟಕ್ಕಾಗ್ಬೇಕು, ಬೇಗ ಸುಡ್ರಿ ಇವನನ್ನ ಅಂತ ಹೇಳ್ತಾ ಇರ್ತಾರೆ. ನಾವು ಇರ್ಲಿಕ್ಕೂ ನಮ್ಮ ಶರೀರ ಇರ್ಲಿಕ್ಕೂ ಬಿಡಲ್ಲ. ನೋಡ್ರಿ, ನಾಯಿ ಸತ್ರೆ ಬೀದಿಯಲ್ಲಿ ಯಾರಾದ್ರೂ ಊಟ ಬಿಡ್ತಾರ? ಬಿಡಲ್ಲ. ಯಾರಾದ್ರೂ ಮೊದಲು ತಗೊಂಡೋಗ್ರಪ್ಪ ಅದನ್ನೇನಾರು ಮಾಡ್ರಿ ಊಟಕ್ಕಿಲ್ಲ ಅಂತ ಹೇಳ್ತಾರ? ಇಲ್ಲ, ಇರ್ಲಿ ಬಿಡುದು. ನಾವು ಸತ್ರೆ ಊಟಕ್ಕಿಲ್ಲ ಪಾಪ, ಎಲ್ಲರ ಹೊಟ್ಟೆ ಹೊಡೆದಂಗಾಗುತ್ತೆ. ನಾಯಿಗಿಂತ ಕನಿಷ್ಠ ಈ ದೇಹ. ಹೊರಕ್ ಹೇಳ್ತಾರೆ, ಕಸಕ್ಕಿಂತ ಹಿತ್ತಲ ಕಸಕ್ಕಿಂತ ಕಡೆಯ ಆಯಿತು ಈ ದೇಹ. ಈ ದೇಹ ಹೊರಗೆ ಹಾಕುವಂದಾಗ ಹೋಗಿ ಸುಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ರೆ ಏನು ಶಂಕಾರ ಮಾಡ್ತಾ ಬರ್ತಾ ಇರ್ತಾನೆ. ಜೀವ ಸುಡಬೇಡ್ರಿ ಸುಡಬೇಡ್ರಿ ಅಂತ ಓಡತಾ ಇರ್ತಾನಂತೆ. ನಾನಲ್ಲ, ಗರುಡ ಪುರಾಣ ಹೇಳ್ತಾ ಇದೆ, ವಾಯುಪುರಾಣ ಹೇಳುತ್ತೆ. ಆ ಶರೀರವನ್ನ ಚಿತಿಯ ಮೇಲಿಟ್ಟು ಸುಡತಾ ಇದ್ರೆ ಹೋಗಿದ್ದೀರಾ ಸ್ಮಶಾನಕ್ಕೆ? ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಗೊತ್ತು, ಬಹಳ ದುಃಖ ಆಗತ್ತಲ್ವಾ ಅಲ್ಲಿ ಆ ಕಟ್ಟಿಗೆಗಳ ಮೇಲೆ. ನಿನ್ನೆ ಮೊನ್ನೆವರೆಗೂ ನಮ್ ಸರಿ ಮಾತಾಡಿದವರು ಹೌದು. ಆ ಶರೀರ ಇಟ್ಟು ಇಟ್ಟ ಮೇಲೆ ಏನ್ ಮಾಡುತ್ತಾರೆ, ಅದು ಏಳಬಾರದು ಅಂತ ಎದೆ ಮೇಲೆ ಇಷ್ಟು ದೊಡ್ಡ ಕಟ್ಟಿಗೆ ಇಡ್ತಾರೆ, ದಪ್ಪನ ಕಟ್ಟಿಗೆ. ಚಿಕ್ಕ ಚಿಕ್ಕದಿಡಲ್ಲ, ದೊಡ್ಡ ಕಟ್ಟಿಗೆ ಇಡ್ತಾನೆ. ಅವನು ಹೇಳ್ತಾನೆ, ಚಿಕ್ಕದಾಗಿ ಇಡ್ತೀಯ ಸುಟ್ಟ ಕಾಲಕ್ಕೆ ಎದ್ದು ಕೊಡುತ್ತದು, ಹೇಳಬಾರದು ಅಂತೇಳಿ ದೊಡ್ಡ ಕಟ್ಟಿಗೆ ಇಡ್ತಾರೆ. ನಮ್ಮೆದುರಿಗೆ ನಮ್ಮನ್ನ ಎತ್ತಿ ಬೆಳೆಸಿದವರ ಎದೆ ಮೇಲೆ ದೊಡ್ಡ ಕಟ್ಟಿಗೆ ಇಡಿ. ನಮ್ಮ ಕೈಯಿಂದ ಇಡಿಸಿದ್ರೆ ಒದ್ದಾಡ ಬಿಡ್ತಾನೆ ಈ ಜೀವ, ಅವನು ಒದ್ದಾಡ್ತಾನೆ, ಅಯ್ಯೋ ನನ್ನ ತಲೆ ಮೇಲೆ ಕಟ್ಟಿ ಇಟ್ಟರಲ್ಲ. ಸುಡ್ತಾ ಇದ್ರೆ ಆ ಸುಟ್ಟದ್ದು ಯಾರನ್ನ, ಜೀವನ ಸುಳ್ಳಿಲ್ಲ, ಶರೀರ ಸುಟ್ಟಿದ್ದು. ಆದರೆ ತಾಪ ಜೀವನಿಗಾಗುತ್ತಂತೆ, ಭೀಕರವಾದ ತಾಪ. ಅವನನ್ನೇ ಸುಟ್ಟರೆ ಹೇಗಿರುತ್ತೋ ಅಷ್ಟು ತಾಪ ಬರ್ತಾ ಇರುತ್ತೆ. ಆದರೆ ಸರಿಯಾಗಿ ಆಚಾರದ ಶಾಸ್ತ್ರ ತಿಳ್ಕೊಂಡು ಒಳಗೆ ಚಿಂತನೆ ಮಾಡಿದವನಿಗೆ ಅಲ್ಲಿ ಸುಟ್ಟರು ಇಲ್ಲಿ ತಾಪ ಆಗಲ್ಲ. ಮೋಕ್ಷ ಬರೋದಾಚೆ ಇರಲಿ, ಈ ಪ್ರಾಬ್ಲಮ್ ಇರಲ್ಲ ನೋಡಿ. ಇದು ಅಪ್ಲೈ ಮಾಡಿದರೆ, ನಾವಂತೂ ಅಪ್ಲೈ ಮಾಡಲ್ಲ. ಅಪ್ಲೈ ಅಂದ್ರೆ ಏನ್ರಿ ಅಂತ ಕೇಳ್ತೀರಾ? ಇದನ್ನ ಸದಾ ಕೃಷ್ಣನ ಮಾತನ್ನ ಸದಾ ಚಿಂತನೆ ಮಾಡ್ತಾ ಬಂದೀರಾ, ಆವಾಗ ಮರಣ ಕಾಲದ ದುಃಖ ಇರಲ್ಲ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅದಕ್ಕೆ ಇದನ್ನ ಸುಮ್ಮನೆ ಕೇಳಬೇಡಿ, ಕೇಳಿ ಬಿಡಬೇಡಿ. ಜಾತಸ್ಯ ಹಿ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಸ್ಯಚ. ಇಷ್ಟೆಲ್ಲ ಆದ ಮೇಲೆ ಕೃಷ್ಣ ತುಂಬಾ ಚೆನ್ನಾಗಿ ಹೇಳುತ್ತಾನೆ, ಒಳ್ಳೆ ಮಾತು. ದಾಸರಾಯರೊಂದು ಮಾತು ಹೇಳ್ತಾರಲ್ಲ, ಒಬ್ಬರಲ್ಲಿ ನಿಂದಾಡುವನು ಮತ್ತೊಬ್ಬರಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ ನೀಡುವನು, ಮಾತಾಡುವನು ಬೆರಗಾಗಿ. ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನು ಲೆಕ್ಕಿಸನು, ಲೋಕದೋಳೊಬ್ಬನೇತ ಬಾಧ್ಯ ಬಾಧಕನಾಹ ನಿರ್ಭೀತ. ಅಮ್ಮ ಯಾರು ಕೊಡ್ತಾ ಇದ್ದೀರಿ, ನಿಲ್ಲಿಸಿ, ಇವಾಗ ಏನು ಕೊಡಬೇಡಿ, ಪುರಾಣ ಮುಗಿದ ಮೇಲೆ ಕೊಡಿ. ಕೊಡಬೇಡಿ ಅಂತ ಹೇಳಿಲ್ಲ, ಮುಗಿದ ಮೇಲೆ. ಕಥಾಭಂಗಕರವಾದ ಯಾವ ಕಾರ್ಯವೂ ಮಾಡಬಾರದು, ಅದು ಪುಣ್ಯ ಬರಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಸ್ವಾಮಿ ಹೇಗಿದ್ದಾನೆ ಆಶ್ಚರ್ಯ ನೋಡೋ ಕಣ್ಣಿದ್ದವರಿಗೆ ಎಂದು. ಹೌದಾ ನೋಡಿ, ಒಬ್ಬರಲ್ಲಿ ನಿಂತು ಹೇಳಿಸ್ತಾ ಇದ್ದಾನೆ ಅವನೇ, ಎಲ್ಲರಲ್ಲಿ ನಿಂತು ಕೇಳಿಸ್ತಾ ಇದ್ದಾನೆ, ಅಲ್ಲಿ ನೋಡಿ ಎಲ್ಲ ಪ್ರದಕ್ಷಿಣೆ ಮಾಡಿಸ್ತಾ ಇದ್ದಾನೆ, ಅವರವರು ಸರಿ ಮಾತಾಡಿಸ್ತಾ ಇದ್ದಾನೆ, ಗಿಡದಲ್ಲಿದ್ದು ಅಲುಗಾಡಿಸ್ತಾ ಇದ್ದಾನೆ, ಒಬ್ಬನೇ ಎಲ್ಲ ಮಾಡುತ್ತಾ ಇದ್ದಾನೆ. ಯಾರಿಗೂ ಅವನಿಗೆ ಅವನ ಎಚ್ಚರವೇ ಇಲ್ಲ. ಅದೇ ಹೇಳ್ತಾರೆ, ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನ, ಆಶ್ಚರ್ಯವದ್ ವದತಿ ತಥೈವ ಚನ್ಯ, ಆಶ್ಚರ್ಯವಚ್ಚೈನ ಅನ್ಯ ಶೃಣೋತಿ, ಸತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ಕೃಷ್ಣ ಹೇಳುತ್ತಾನೆ, ಎಲ್ಲ ಒಳಗಿರೋ ಭಗವಂತ ನಾನಿದ್ದೀನಲ್ಲ. ಕೆಲವರು ಆ ಭಗವಂತನ ಚಿಂತನೆ ಮಾಡ್ತಾ ಇರ್ತಾರಲ್ಲ ಜ್ಞಾನಿಗಳು, ಅವ್ರು ಹೇಗ್ ನೋಡುತ್ತಾರೆ, ಆಶ್ಚರ್ಯವತ್ ಪಶ್ಯದಿ ಕಶ್ಚಿದೇನಂ. ಈ ಭಗವಂತನನ್ನ ಆಶ್ಚರ್ಯವತ್ ಪಶ್ಯತಿ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಭಗವಂತ ರಾಯರು ಚೆನ್ನಾಗಿ ಹೇಳ್ತಾರೆ, ಏನಂ ಈಶ್ವರಂ ಆಶ್ಚರ್ಯವತ್ ಪಶ್ಯತಿ. ಕೆಲವರ ಭಗವಂತನನ್ನ ಆಶ್ಚರ್ಯತ್ವೇನ ನೋಡುತ್ತಾರೆ ಅಂದ್ರು. ಏನು ದೇವರನ್ನ ಆಶ್ಚರ್ಯ ಅಂತ ನೋಡೋದು? ಈಗ ನೋಡಿದ್ವಲ್ಲ, ಹೇಳಿದ್ವಲ್ಲ, ಇವರು ಕೂತಿದ್ದಾರೆ, ಇವರು ಹೇಳ್ತಾ ಇದ್ದಾರೆ, ಅವರು ತಿರುಗ್ತಾ ಇದ್ದಾರೆ, ಈ ನೋಟ ಇದೆ ಅಲ್ಲ, ಸ್ವಲ್ಪ ನೋಟ ಫೈನ್ ಟ್ಯೂನಿಂಗ್ ಮಾಡ್ರಿ. ಏನದು ಅಂದ್ರೆ ಆಶ್ಚರ್ಯತ್ವೇನ ಅಂದ್ರೆ ರಾಯರು ಬರೀತಾರೆ, ಸರ್ವ ಸ್ವತಂತ್ರತ್ವೇನ ಸಂತಮೇವತಂ ಆಶ್ಚರ್ಯವತ್ ಸ್ವತಂತ್ರವದ್ ಯಥಾ ಭವತಿ ತಥಾ ಪಶ್ಯತಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೇನು, ಎಲ್ಲರೊಳಗೆ ಭಗವಂತ ಹೇಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ. ಎಲ್ಲರೊಳಗಿರುವ ಭಗವಂತ, ಸ್ವತಂತ್ರನಾದ ಭಗವಂತನನ್ನ ಸ್ವತಂತ್ರ ಅಂತ ನೋಡುವಂಥವರು. ಅರ್ಥ ಏನು? ಅವರು ತಿರುಗ್ತಾರೆ, ಇವರು ಕೂಡ್ತಾರೆ, ಇವರೆದ್ರು ಅಂತ ನೋಡಿದ್ವಲ್ಲ, ಅಲ್ಲಿ ಇಷ್ಟು ನೆನಪಾಗ್ಬೇಕಂತೆ, ಕ್ಷಣ ಕ್ಷಣಕ್ಕೂ ನೆನಪಾಗ್ಬೇಕಂತೆ. ಆ ನೋಡಿದಾಗ ಅಯ್ಯೋ, ಇವರಿಗೆ ಸ್ವತಂತ್ರವಾಗಿ ತಿರುಗಾಡ್ಲಿಕ್ಕಾಗಲ್ಲ, ಒಳಗೆ ಸ್ವಾಮಿ ತಿರುಗಾಡಿಸ್ತಾ ಇದ್ದಾನೆ. ಅರ್ಥ ಆಯ್ತಲ್ಲ? ನೋಡಿದ್ರು ಮತ್ತ ಅದರಲ್ಲಿ ನೋಡಬೇಕಂತೆ, ಇವರನ್ನ ತಿರುಗಾಡಿಸೋದು ದೇವರು, ಅವನನ್ನು ತಿರುಗಾಡಿಸಲಿಕ್ಕೆ ಯಾರು ಬೇಕಾಗಿಲ್ಲ, ಅವನು ಸ್ವತಂತ್ರನೇ ಅಂತ ದೇವರ ಸ್ವಾತಂತ್ರ್ಯ ಚಿಂತನೆ ಹೆಜ್ಜೆ ಹೆಜ್ಜೆಗೆ ಬರ್ತಾ ಇರ್ಬೇಕಂತ. ಅಲ್ರಿ, ದಿನಕ್ಕೆಲ್ಲ ಸೇರಿ ಒಂದ್ಸಲ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಸಲ ಅಂದ್ರೆ ಸಾಕಲ್ವಾ? ಏನು ಬೆಳಿಗ್ಗೆ ಒಬ್ಬರು ನೋಡಿದ್ರು ಒಳ್ಳೆ, ಇವರು ಸ್ವತಂತ್ರರಲ್ಲ, ದೇವರು ಮಾಡಿಸ್ತಾ ಇದ್ದಾರೆ, ದೇವರು ಸ್ವತಂತ್ರನೇ, ಅವನು ಮಾಡಿಸ್ಲಿಕ್ಕೆ ಯಾರು ಬೇಕಾಗಿಲ್ಲ, ಗೋವಿಂದ. ಮತ್ತು ಊಟ ತಿಂಡಿ ಎಲ್ಲ ಆಯ್ತು, ಮಧ್ಯಾಹ್ನ ಮತ್ತು ಕೂತು ಒಂದ್ಸಲ ಅಂದ್ವು, ಸಾಯಂಕಾಲಕ್ಕೆ ಒಂದ್ಸಲ ಅಂದ್ವು, ಸಾಕಲ್ಲ, ಸಾಕು, ಇಲ್ಲೇ ಕೊಡ್ಲಿಕ್ಕೆ ಸಾಕು, ಬಿಡಿಸಿಕೊಂಡು ಹೋಗ್ಲಿಕ್ಕೆ ಬೇಕು. ಎಷ್ಟು ಬೇಕಯ್ಯ? ಹಾಗಾದ್ರೆ ಎಷ್ಟು ಕಾಲ ನೆನಿಬೇಕ್ರಿ? ನೀವು ಹೇಳಿದ್ದಲ್ಲ ಅಂತ ಕೇಳ್ತೀರಾ? ಹೆಚ್ಚು ಕಾಲ ಬೇಕಾಗಿಲ್ಲ, ಉಸಿರಾಡುವಷ್ಟು ಕಾಲ ನೆನೆದ್ರೆ ಸಾಕು. ನಿಮಗೆ ಎಷ್ಟು ಕಾಲ ಉಸಿರಾಡ್ತಾ ಇರುತ್ತೆ ಅಷ್ಟು ಕಾಲ ನೆನೆದ್ರೆ ಸಾಕು, ಹೆಚ್ಚು ಬೇಕಾಗಿಲ್ಲ ಅಂದ್ರು. ಅಂದ್ರೆ ಉಸಿರಾಟ ನಿಮಗೆ ಗೊತ್ತಿದ್ದಷ್ಟು ಕಾಲ, ಅಂದ್ರೆ ಎಚ್ಚರ ಇರುವಷ್ಟು ಕಾಲ ಅಂದ್ರು. ಎಚ್ಚರ ಇರುವಷ್ಟು ಕಾಲ ಯಾರು ಯಾರು ನಮಗೆ ಕಾಣಿಸ್ತಾ ಇರ್ತಾರೆ ಅವರವರಲ್ಲೆಲ್ಲ ಅವರನ್ನ ನೋಡಬೇಕಂತೆ, ನೆನಪು ಮಾಡ್ಕೋಬೇಕಂತೆ. ನೀ ನೋಡಿದ ಕೂಡಲೇ ಫಸ್ಟ್ ಹೋಗೋದೇನು, ಅವರು ತಿರುಗ್ತಾ ಇದ್ದಾರೆ ಅಂತ ಬರುತ್ತೆ, ತಲೆಗೆ ಪಟ್ ಅಂತ ಹೊಡ್ಕೋಬೇಕು. ಏ, ಇವರೇನ್ ತಿರುಗ್ತಾರೋ, ಶಾಸ್ತ್ರ ಹೇಳಿದೆ ಇವರು ತಿರುಗ್ಲಿಕ್ಕೆ ಆಗಲ್ಲ. ಮತ್ತೇನು, ಸ್ವಾಮಿ ತಿರುಗಿಸ್ತಾ ಇದ್ದಾನೆ. ಮತ್ತ ಬಂತು, ಅವರು ತಿರುಗ್ಲಿಕ್ಕೆ ಆಗಲ್ಲ, ಇನ್ನೊಬ್ರು ತಿರುಗಿಸ್ತಾನೇನು, ಇಲ್ಲೋ ಅವನು ಸ್ವತಂತ್ರ. ಹೀಗೆ ಒಳಗೊಳಗೆ ಒಳಗೊಳಗೆ ಪ್ರತಿಯೊಬ್ಬರನ್ನ ನೋಡಿದಾಗ ಈ ನೋಟ ಯಾರಿಗೆ ಎಡ ಬಿಡದೆ ಬರತ್ತೋ ಅವರಿಗೆ ದೇವರು ಸಿಗ್ತಾರೆ. ನೀವು ತುಂಬಾ ವ್ರತಗಳು ಮಾಡಿದವರು ಅಲ್ವಾ? ಭೀಷ್ಮಪಂಚಕ ಪೃಚ್ಛರ ಚಾಂದ್ರಾಯಣ ಇಲ್ಲ ಮಾಡಿಲ್ಲ, ಪಯೋವ್ರತ ಮಾಡಿರ್ತೀರಾ, ಲೋಟ ಹಾಲು ಕುಡಿದಿರೋದು ಪಯೋವ್ರತ. ಇನ್ನ ಏನೋ ವ್ರತಗಳು, ಅದು ಏನೇನು ವ್ರತಗಳವಲ್ರಿ, ಒಪ್ಪತ್ತು ಊಟ, ಇನ್ನೊಂದೇನು ಧಾರಣೆ ಪಾರಣೆ, ಇನ್ನೊಂದೇನೋ ವ್ರತ, ಮನೆ ಹೊಸದಾಗಿ ಹೇಳಿದ್ರು, ಮಜ್ಜಿಗನ ತಿಂದಿರೋದು ಅಂತ ಹೇಳಿ, ಚೆನ್ನಾಗಿದೆ, ಉಪ್ಪಿಲ್ಲದಂಗೆ ಬರೇ ಮಜ್ಜಿಗನ ತಿಂದಿರೋದು, ಒಪ್ಪತ್ತೆ ಅಲವಣ, ಅದು ಮಿಕ್ಕ ಊಟ ಇಲ್ಲ, ಬರೇ ಮಜ್ಜಿಗೆ, ಮಜ್ಜಿಗೆನ ತಿಂದಿರಬೇಕು, ಅದರಲ್ಲೂ ಕೂಡ ನೀರು ಮಜ್ಜಿಗೆ ಇರಬೇಕಂತೆ. ಆ ನೀರು ಮಜ್ಜಿಗೆ ಎಷ್ಟು ಹೇಗೆ, ಅದಕ್ಕೆ ಪ್ರಮಾಣ ಹೇಗೆ ಅಂದ್ರೆ, ಒಂದು ಲೋಟ ಮೊಸರು ಇದ್ರೆ 20 ಲೋಟ ನೀರು ಹಾಕಬೇಕು ಅಂದ್ರು. ಇನ್ನು ಮಜ್ಜಿಗೆ ಅಂತ ಕರಿಬೇಕು, ನೀರೇ ಅಂತ ಕರಿಬಹುದು ಅದನ್ನ, ಮಜ್ಜಿಗೆ ತರ ಕಾಣಿಸೋ ನೀರು, ಅದು ಹಾಕೊಂಡು ತಿನ್ಬೇಕು ನೋಡಿ. ಅಲ್ಲ, ನಾವು ಅವನ ಕಾಮೆಂಟ್ ಮಾಡೋದಲ್ಲ, ಒಂದ್ಸಲ ಇದ್ದು ನೋಡಿ, ಆಗಲ್ಲ. ಈ ವ್ರತಗಳೆಲ್ಲ ಮಾಡ್ತೀವಿ, ಯಾವಾಗಾದರೂ ಆಲೋಚನೆ ಮಾಡಿದ್ವಾ ನಾನು ಏನು ಮಾಡಿದರೆ ದೇವರಿಗೆ ಬಹಳ ಇಷ್ಟ ಆಗುತ್ತೆ, ವಿಷ್ಣು ಪಂಚಕ ಮಾಡಿದರೆ ದೇವರಿಗೆ ಇಷ್ಟ ಆಗುತ್ತೆ, ವಿಷ್ಣು ಪಂಚಕ ಮಾಡಿದರೆ ದೇವರಿಗೆ ಇಷ್ಟ ಆಗುತ್ತೆ, ನೀವೇನು ಅಡುಗೆ ಮಾಡಿ ಹಾಕಿದ್ರು ನನಗೆ ಇಷ್ಟ ಆಗುತ್ತೆ, ನನಗೇನು ಬೇಕೋ ಅದು ಮಾಡಿ ಹಾಕಿದ್ರೆ ತುಂಬಾ ಇಷ್ಟ ಆಗುತ್ತೆ. ಹೌದಾನೆ? ನಾನು ಏನು ವ್ರತ ಮಾಡಿದರೆ ದೇವರಿಗೆ ಇಷ್ಟ ಆಗುತ್ತೆ ಅಂತ ಎಂದಾದರೂ ಅವನ ಕೇಳಿದ್ರ ಆ ಪಾಪಕ್ಕೆ ಹೋದ್ರ? ಸರ್ವತಾ ಹೋಗಲ್ಲ, ನಮಗಿಷ್ಟವಾದ್ದು ಮಾಡಿ ನೀ ತೃಪ್ತನಾಗು ಅಂತ ಡಿಮ್ಯಾಂಡ್ ಮಾಡ್ತೀವಿ, ಹೌದಲ್ವಾ? ಶ್ರೀ ಹರಿತ್ ಪ್ರಿಯತ. ಅದಕ್ಕಂದ್ರು ದೇವರಿಗೆ ಇಷ್ಟವಾದ ವ್ರತ ಮಾಡ್ತೀರಾ ಒಂದು ಹೇಳ್ತೇನೆ, ಇವತ್ತೇ ಶುರು ಮಾಡಬಹುದು, ಪೈಸಾ ಖರ್ಚಿಲ್ಲ, 33 ಅಪೂಪಗಳು ಬೇಕಾಗಿಲ್ಲ, ದುಡ್ಡು ಖರ್ಚಿಲ್ಲ, ಬ್ರಾಹ್ಮಣ ಹುಡುಕೋಕೆ ಹೋಗ್ಬೇಕಾಗಿಲ್ಲ, ಉದ್ಯಾಪನೆ ಇಲ್ಲ, ಬೆಂಕಿ ಇಲ್ಲ, ಹೊಗೆ ಇಲ್ಲ, ಮೂಗೆಲ್ಲ ಕಪ್ಪಾಗೋದು ಇಲ್ಲೇ ಇಲ್ಲ, ಫಸ್ಟ್ ಕ್ಲಾಸ್ ಚೆನ್ನಾಗಿರ್ಬೋದು, ಒಳ್ಳೆ ವ್ರತ. ಸ್ವಾಮಿ ಖುಷಿ ಕುಪ್ಪಳಿಸಿ ಬಿಡ್ತಾನೆ, ಮಾಡ್ತೀರಾ ಹೇಳ್ತೇನೆ, ಸುಮ್ಮನೆ ಯಾಕೆ ಒಣ ನಾನು ಬಾಯಿ ಹೊರ್ಕೊಂಬೋದು, ನೀವು ಕೇಳಿಬಿಟ್ಬಿಟ್ಟು ಹೋದ್ರೆ ಮಾಡ್ತೀರಾ? ಸೌಂಡೇ ಬರ್ತಾ ಇಲ್ಲ ಅಲ್ರಿ, ಇವಾಗೇ ಸೌಂಡ್ ಬರ್ತಾ ಇಲ್ಲ, ಹೇಳಿದ ಮೇಲೆ ಮಾಡ್ತೀರಿ ಅಂತ ನಂಗೆ ಖಾತ್ರಿ ಹೇಗಾಗುತ್ತೆ? ಯಾವ ಸೌಂಡೇ ಬರ್ತಾ ಇಲ್ಲ, ಏನ್ ಹೇಳ್ತಾರೋ ಏನೊಂದು ಹೆದರಿಕೆ. ಆಚಾರ ಹೇಳಿದ ಮೇಲೆ ಅಲ್ಲ ಈ ಆಚಾರರು ಆ ಶ್ರೀರಂಗ ಕ್ಷೇತ್ರದಲ್ಲಿ ಹೇಳಿ ಮತ್ತು ನಾವು ಮಾಡ್ದಂಗಿದ್ರೆ ಇನ್ನೇನು ಬರುತ್ತೋ ಏನು ಅಂತ ಹೆದರಿಕೆ. ಅದಕ್ಕೆ ಸುಮ್ಮನೆ ಸೈಲೆಂಟ್ ಆಗಿ ಕೂತಿರ್ತೀವಿ, ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ನಂದಲ್ಲ ಅಂತ. ಸುಲಭ ನೋಡಿ, ಇಷ್ಟೇ ಇದೇ ಹೇಳ್ತಾ ಇದ್ದಾರೆ. ಏನೇನು ನೀವು ನೋಡುತ್ತೀರಾ ಇಷ್ಟು ಸಂಕಲ್ಪ ಬೇಕಾದ್ರೆ ನಾಳೆ ಒಂದು ದಿವಸ ಮಾಡಿ ನೋಡಿ, ಒಂದು ದಿವಸಕ್ಕೆ, ಹೆಚ್ಚು ಬೇಡ, ಒಂದು ದಿವಸಕ್ಕೆ. ಈ ದಿನ ಬೆಳಿಗ್ಗೆ ಎಚ್ಚರ ಆದಾಗಲಿಂದ ರಾತ್ರಿ ಮಲಗೋ ಪರ್ಯಂತ ಯಾವ ಯಾವ ಜಡ, ಯಾವ ಯಾವ ಚೇತನ ನನ್ನ ಕಣ್ಣಿಗೆ ಬೀಳತ್ತೆ ಅಲ್ಲೆಲ್ಲ ದೇವರನ್ನ ಸ್ಮರಣೆ ಮಾಡಿಯೇ ಮಾಡುತ್ತೇನೆ ಕಡ್ಡಾಯ. ಹೇಗ್ ಮಾಡಬೇಕು? ಆ ಎಲ್ ಇರೋದೇ ಎರಡು, ಜೀವ ಜಡ, ದೇವರಂತೂ ಕಾಣಿಸಲ್ಲ, ಕಾಣಿಸೋದು ಎರಡು ನನಗೆ. ಅದಕ್ಕೆ ಜಡ ಅಸ್ವತಂತ್ರ ಅಂತ ನೆನಿಬೇಕು, ಕಾಣಿಸಿದ ಜೀವರೆಲ್ಲ ಅಸ್ವತಂತ್ರ ಅಂತ ನೆನಿಬೇಕು. ಏನು ಒಂದ್ಸಲ ಸಾರ ಸಗಟಾಗಿ ಅಲ್ಲ, ಬೆಳಗ್ಗಿಂದ ನಮ್ಮ ಮಕ್ಕಳೇ 20 ಸಲ ಕಾಣಿಸಿದ್ರೆ, ನಮ್ಮ ಮಕ್ಕಳೇ 20 ಸಲ ಕಾಣಿಸಿದ್ರೆ 20 ಸಲನೂ ಆ ಮಕ್ಕಳಲ್ಲಿ ಇದೇ ನೆನಿಬೇಕು, ಬೇಸರವಿಲ್ಲದೆ. ವ್ರತದ ಕಂಪಲ್ಷನ್ ಏನು ನಿಯಮ? ಉಪ್ಪು ನೀರು ಬಿಡಬೇಕಾಗಿಲ್ಲ, ಬೇಸರ ಬಿಡಬೇಕು, ಹೋಗಬೇಕು. ಇಲ್ಲ ನೀವು ಎಲ್ಲೆಲ್ಲಿ ಹೋಗ್ತೀರೋ ಆಫೀಸ್ಗೆ ಹೋಗಿ ಅಡಿಗೆ ಮಾಡಿ ಏನ್ ಬೇಕಾದ್ರೂ ಮಾಡಿ, ಯಾವ ಕೆಲಸ ಬಿಡಬಾರದು, ಎಲ್ಲ ಬಿಡಬಾರದು. ಆ ಹೋದ ಕಡೆ ಎಲ್ಲ ಕಡೆಯ ಸ್ವಾಮಿಯನ್ನ ನೆನೀತಾ ಇರ್ಬೇಕು. ಒಂದು ಕ್ಷಣ ಆ ಕ್ಯಾಮರಾ ಫ್ಲಿಪ್ ಆಗತ್ತಲ್ಲ ಸಟ್ ಅಂತ ಹೊಡೆಯುತ್ತೆ, ಆ ತರ ಪ್ರತಿಯೊಬ್ಬರಲ್ಲಿ. ಇವ ಅಲ್ಲಿ ಸ್ವಾಮಿ ಇದ್ದಾನೆ, ಅವನೇ ಸ್ವತಂತ್ರ, ಅವನೇ ನಡೆಸ್ತಾ ಇದ್ದಾನೆ. ಆ ನಡೆಸೋ ಕಾಲಕ್ಕೆ ಸ್ವಾಮಿ ನಡೆಸ್ತಾ ಇದೆಯಾ, ನೀನಾಗೆ ನಮಸ್ಕಾರ, ನೀನಾಗೆ ನಮಸ್ಕಾರ. ಈ ತರ ಬೆಳಗ್ಗಿನಿಂದ ರಾತ್ರಿ ಪರ್ಯಂತ ಪ್ರತಿಯೊಂದು ಜಡದಲ್ಲಿ ಆ ಗೋಡೆ ನೋಡ್ತೀರಾ 20 ಸಲ ನೋಡಿದಾಗೆಲ್ಲ ನೆನಿಬೇಕು, ಇದು ಕಂಪಲ್ಷನ್, ಬೇಸರ ಇಲ್ಲದೆ ನೆನಿಬೇಕು. ನೆನೆದು ರಾತ್ರಿ ಮಲಗಲಿಕ್ಕೆ ಮುಂಚೆ ಸ್ವಾಮಿ ಅಂತ ಒಂದ್ಸಲ ನೋಡ್ಕೊಳ್ರಿ, ಬೆಳಗ್ಗಿಂದ 8 ಸಲ ಬಿಟ್ಟಿದ್ದೀರಿ ದೇವರ ನೆನಪು ಅಂತ. ಅದಕ್ಕೆ ದೇವರಿಗೆ ನಮಸ್ಕಾರ ಮಾಡಿ, ವ್ರತ ಹಿಡಿದೆ ಚೂರು ತಪ್ಪಿದೆ ಕ್ಷಮಿಸಯ್ಯ ಅಂತ ಕೇಳಿ ನಾಳಿಂದ ಹಂಗೆ ಮಾಡಲ್ಲ, ಈ ತರ ಮಾಡ್ತಾ ಬರಬೇಕು. ಈ ವ್ರತ ಮಾಡ್ತೀರಾ? ಬಹಳ ಕಷ್ಟ, ಬಹಳ ಕಷ್ಟ. ಬೇಕಾದ್ರೆ ವಜ್ರದ ಅಪೂಪ ಕೊಡಬಹುದು, ಇದು ಕಷ್ಟ. ಮಾಡಿ ಸುಲಭ, ಯಾಕೆಂತೀರಾ? ನಾ ಮಾಡ್ತೀನಿ ಅಂತ ಹೋಗ್ತೀರಾ, ಅಪ್ಪರಾಣ ಆಗಲ್ಲ. ನೀ ಮಾಡಿಸು ಅಂತ ಕೇಳ್ರಿ, ಮಾಡಿಸ್ತಾನೆ ಸ್ವಾಮಿ. ಯಾಕ್ರಿ ಹಾಗೆ ಹೇಳ್ತೀರಾ? ಈ ಶ್ಲೋಕ ಅದನ್ನೇ ಹೇಳ್ತಾ ಇದೆ. ಜಡಚೇತನಗಳಲ್ಲಿ ಹೇಗೆ ತಾಂಬೂಲ ಹಾಕ್ತೀವಿ, ತಾಂಬೂಲ ಹಾಕಿದ ಕೂಡಲೇ ಯಾರಿಗ ಅದರ ರುಚಿ ಬರುತ್ತಾ? ಒಂದು ಕಡೆ ಎಲೆ, ಖಾರ ಖಾರ, ಸುಣ್ಣ, ಅಡಿಕೆ, ನಾನಾ ರುಚಿಗಳು ಅಪಾನಿಸುತ್ತೆ ಹಾಗೆ ನುಂಗಿದ್ರೆ. ಆದರೆ ತಾಂಬೂಲ ಹಾಕೊಂಡವರಿಗೆ ಗೊತ್ತು ರುಚಿ. ಯಾಕೆ? ಅಗೀತಾ ಅಗೀತಾ ಬಂದ್ರೆ ತಾಂಬೂಲದ ರುಚಿಯೇ ರುಚಿ. ಅದು ಹತ್ತಿದವರು ಡಬ್ಬಿ ಇಟ್ಕೊಂಡಿರ್ತಾರೆ, ಹೌದಲ್ವಾ? ಏನು ಪಕ್ಕದಲ್ಲಿ ವೀಳ್ಯದಲ್ಲಿ ಆ ಅಡಿಕೆ ಅದನ್ನ ಕುಟ್ಟಲಿಕ್ಕೆ ಒಂದು ಎಲ್ಲ ಮೆಷಿನ್ಸ್ ಎಲ್ಲ ಇಟ್ಕೊಂಡು ಕೂತಿರ್ತಾರೆ. ಯಾಕೆ ಪದೀತಿ ಅಂದ್ರೆ ಬಿಡ್ಲಾರರು ಅದರ ರುಚಿ ಬಂದ ಮೇಲೆ. ಹಾಗೆ ಈ ಒಂದು ಚಿಂತನೆ ಪ್ರತಿಯೊಂದು ಜಡದಲ್ಲೂ ಪ್ರತಿಯೊಂದು ಚೇತನದಲ್ಲೂ ಸ್ವಾಮಿಯನ್ನ ನೆನೆದೆ ನೆನೆಯುತ್ತೇನೆ ಅಂತ ಯಾರು ದಿನಾಗೂ ಶುರು ಮಾಡುತ್ತಾರೋ ಅವರಿಗೆ ಶುರುವಲ್ಲಿ ತಾಂಬೂಲದಂತೆ ಏನು ಕಾರ್ಕಾರ ಇರುತ್ತೆ, ಸಾಕಪ್ಪ ಅನ್ಸತ್ತೆ, ಬೇಸರ ಬರುತ್ತೆ, ಎಲ್ಲ ಇರುತ್ತೆ. ಶುರು ಆಯಿತಾ ರುಚಿ ಬರಲಿಕ್ಕೆ ನೀವು ಬಿಡ್ಲಿಕ್ಕಾಗಲ್ಲ. ಯಾರಾದ್ರೂ ಬಂದು ಸಾಕಯ್ಯ ಎಷ್ಟು ಸಲ ನೆನೀತಿ ಅಂದ್ರೆ ಏನಿಲ್ಲ ಫಸ್ಟ್ ಕ್ಲಾಸ್ ಆಗಿದೆ ನನಗೆ.